ಕೊನೆ ಮಾಡಿದ್ರೆ ಗೌರವ ಕೊಡ್ಬೇಕಂತ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಚಿತಾನಂತಲೀಲಾಗೋಪಾಲಪಾಲಿತಾನ್ನ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ಮ. ವಾದರಾಜ ಪದದ್ವಂದ್ವ ವಾರಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರದಾದತಃ ಸರ್ವೇ ಕಾಮಾಭವಂತೇವ ಶಮಥೋಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮರಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾಯು ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋಂ ರಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಕ್ಷೇತ್ರವಾಗಿರ್ತಕ್ಕಂಥ ಧೀರೇಂದ್ರ ತೀರ್ಥ ಮತ್ತು ಸುಶೀಲೇಂದ್ರ ತೀರ್ಥರ ಸನ್ನಿಧಾನದಿಂದ ವಿರಾಜಮಾನವಾಗಿರತಕ್ಕಂಥ ಹೊಸ ರೀತಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸ್ವಾಮಿ ಗುರುಗಳ ವಿಗ್ರಹದಿಂದ ಕರ್ಕೊಂಡು ಬಂದಿದ್ದಾರೆ. ಮಹಾನುಭಾವರಿರತಕ್ಕಂಥ ಕ್ಷೇತ್ರಕ್ಕೆ ಹೋಗಬೇಕೆಂಬ ಆಲೋಚನೆ ಬರುವುದೇ ಬಹುಜನ್ಮಾರ್ಜಿತ ಪುಣ್ಯದಿಂದ ಬರುತ್ತೆ. ತತ್ರಾಪಿ ಅಲ್ಲಿಗೆ ಹೋಗುವ ಭಾಗ್ಯ ಅಂತೂ ಬರೀ ಸಂಕಲ್ಪಕ್ಕಿಷ್ಟು ಪುಣ್ಯ ಆದರೆ ಹೋಗಲಿಕ್ಕಿಷ್ಟು ಪುಣ್ಯ ಬೇಕು. ಹೋದ ಮೇಲೆ ಅವರ ಸೇವಾ ಮಾಡಿ ಅವರ ಅನುಗ್ರಹ ಪಡೆಯಬೇಕಾದರೆ ತುಂಬ ಪುಣ್ಯ ಬೇಕಾಗುತ್ತೆ. ಆದರೆ ಗುರುಗಳ ಕಾರುಣ್ಯದಿಂದ ನಾನು ಇಲ್ಲಿ ಸೇರಿದ್ದೇನೆ. ವಿಶೇಷವಾಗಿರತಕ್ಕಂಥ ಧೀರೇಂದ್ರ ತೀರ್ಥರು ಮತ್ತು ಸುಶೀಲೇಂದ್ರ ತೀರ್ಥರು ಅಂದರೆ ಇನ್ಯಾರೂ ಅಲ್ಲ, ವಿಜಯದಾಸರು ವಾದೀಂದ್ರ ತೀರ್ಥರ ಕಾಲದವರು. ವಾದೀಂದ್ರರ ಮೇಲೆ ಒಂದು ಪದವನ್ನು ಮಾಡುತ್ತಾರೆ ಅವರು, ದ್ವಾದಶ ನಾಮ ಧಾರಣೆ ಮಾಡಿಕೊಂಡು ಜಪ ಮಾಡುತ್ತಾ ಇರೋದನ್ನು ವಿಜಯೇಂದ್ರ ನಮ್ಮ ವಿಜಯದಾಸರು ವರ್ಣನೆ ಮಾಡುತ್ತಾರೆ. ಆ ಕಾಲದವರೇ ಗೋಪಾಲದಾಸರು, ಜಗನ್ನಾಥದಾಸರು. ನಂತರ ಅವರೇ ಈ ಶ್ರೀಮಠದಲ್ಲಿ ಧೀರೇಂದ್ರ ತೀರ್ಥರು ಮತ್ತು ಸುಶೀಲೇಂದ್ರ ತೀರ್ಥರಾಗಿ ಬಂದಿದ್ದಾರೆ ಅಂತ ಪ್ರಖ್ಯಾತಿ. ಧೀರೇಂದ್ರ ತೀರ್ಥರೇ ಯಾರೋ ಅಲ್ಲ, ಗೋಪಾಲದಾಸರೇ ಧೀರೇಂದ್ರ ತೀರ್ಥರು, ಸುಶೀಲೇಂದ್ರ ತೀರ್ಥರು ಜಗನ್ನಾಥದಾಸರು ಅಂತ ಜ್ಞಾನಿಗಳು ತಮ್ಮ ಪದಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಗುರು ಶಿಷ್ಯರು ಒಟ್ಟಿಗೆ ಇಲ್ಲಿ ಕೂತಿದ್ದಾರೆ, ವಿಶೇಷವಾಗಿ ಭಕ್ತರ ಅನುಗ್ರಹ ಮಾಡಲಿಕ್ಕಾಗಿ. ನನಗೆ ಗೊತ್ತದೆ ನೋಡಿದರೆ ಆಶ್ಚರ್ಯ ಆಗಿದೆ, ಗೋಪಾಲದಾಸರು ಜಗನ್ನಾಥದಾಸರದ್ದು ಅದು ಯಾವ ಉದ್ದೇಶದಿಂದ ಆ ಫಲಕಗಳನ್ನು ರಾಯರ ಪಕ್ಕದಲ್ಲಿ ಹಾಕಿದ್ದಾರೂ ಗೊತ್ತಿಲ್ಲ. ಆದರೆ ಸತ್ಯವಾದ ವಿಚಾರ ಇಲ್ಲಿ ಗೋಪಾಲದಾಸರು ಜಗನ್ನಾಥದಾಸರು ಇಬ್ಬರು ಸತ್ಯವಾಗಿ ನಡೆದಿದ್ದಾರೆ. ಆದ ಕಾರಣ ಅಂಥ ಎಲ್ಲ ಅಣ್ಣತಮ್ಮಂದರು ಒಟ್ಟಿಗೆ ಕೂತಿದ್ದಾರೆ, ರಾಯರು, ಗೋಪಾಲದಾಸರು, ಜಗನ್ನಾಥದಾಸರು ಎಲ್ಲರೂ ಕೂಡ ಒಟ್ಟಾರೆ. ಒಂದು ಜನ್ಮದಲ್ಲಿ ದಾಸರಾಗಿ ಬಂದರು, ಇನ್ನೊಂದು ಜನ್ಮದಲ್ಲಿ ಯತಿಗಳಾಗಿ ಬಂದರು. ಭಗವಂತನ ಪೂಜಾ ಮಾಡಲಿಕ್ಕೆ ಅವಾಗ ಬಿಳಿ ಬಟ್ಟೆ ತೊಟ್ಟ ಸನ್ಯಾಸಿಗಳಾಗಿದ್ದರು, ನಂತರ ಕೆಂಪು ಬಟ್ಟೆ ತೊಟ್ಟು ಸನ್ಯಾಸಿಗಳಾಗಿ ಒಂದು ವಿಶೇಷ ಸೇವಾ ಮಾಡಿದ್ದಾರೆ. ಅಂಥ ದೊಡ್ಡವರ ಸನ್ನಿಧಾನದಲ್ಲಿ ಬಾಯಿ ಬಿಡಲಿಕ್ಕೆ ಹೆದರಿಕೆ ಆಗುತ್ತೆ. ಆದರೆ ದೊಡ್ಡವರು ಬಾಲಕರ ಕಲಭಾಷೆ ಜನನೆಯು ಕೇಳಿ ಸುಖಪಡುವಂತೆ ಎಂಬ ರೀತಿಯಲ್ಲಿ ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ಯದ್ಯಪಿ ಚತುರ್ದಶಿ ಹೇಳಬೇಕು ಅಂತಾಗಿತ್ತು, ಆದರೆ ಮತ್ತೆ ಯಾಕೋ ಸಂಕಲ್ಪ ಮತ್ತು ಅವರು ತಲೆಯಲ್ಲಿ ಕೊಟ್ಟರು, ಬೆಳಿಗ್ಗೆ ಭಾಗವತ ಆಗಲಿ ಸಂಜೆಗೆ ಚತುರ್ದಶಿ ಆಗಲಿ ಅಂತ ಅಂದುಕೊಂಡೆ. ಪ್ರಧಾನವಾಗಿ ನಮ್ಮ ಅಮ್ಮನವರು ಅವರ ಪ್ರಾರ್ಥನೆಯಿಂದ, ಅವರು ರಾಯರಲ್ಲಿ ಮಾಡಿದ ಪ್ರಾರ್ಥನೆಯಿಂದ ಈ ಕಾರ್ಯ ನಡೀತಾ ಇದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನಾನು ಬರೀ ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ. ಭಾಗವತವನ್ನು ಶುರು ಮಾಡುತ್ತಾರೆ. ಜನ್ಮಾತ್ಯಸ್ಸಯುತಃ, ಜನ್ಮ ಆದ್ಯಸ್ಯ ಯತಃ. ಆದ್ಯ ಅಂದರೆ ಯಾರು ಅಂದರೆ ಮೊದಲಿಗರು, ಬ್ರಹ್ಮದೇವರು. ಈ ವಿಚಾರವನ್ನು ಶಾಸ್ತ್ರದಲ್ಲಿ ತಗೊಳ್ತಾರೆ. ಪರಕೀಯರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಏನು ಅಂದರೆ ಆದ್ಯ ಅಂದರೆ ಮೊದಲಿಗ ಬ್ರಹ್ಮ, ಅವನಕ್ಕಿಂತ ಬೇರೆ ಯಾರೂ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರು ಹೇಳಿದರು. ನಾವು ಹೀಗಲ್ಲ, ಆದ್ಯ ಅಂದರೆ ಭಗವಂತನಿಂದ ಹುಟ್ಟಿ ಬಂದವರು, ಭಗವಂತನಿಂದ ಹುಟ್ಟಿ ಬಂದವರಲ್ಲಿ ಆದ್ಯ ಯಾರು ಅಂದರೆ ಬ್ರಹ್ಮದೇವರು, ಜಗತ್ತಿಗೆ ಹುಟ್ಟು ಕೊಟ್ಟವರು. ಅಂಥ ಬ್ರಹ್ಮದೇವರಿಗೇನೇ ಜನ್ಮವನ್ನು ಕೊಟ್ಟವ, ಜನ್ಮ ಆದ್ಯಸ್ಯ ಯತಃ, ಅಥವಾ ಜನ್ಮ ಆದಿ ಅಸ್ಯ ಯತಃ ಅಂದರೆ ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯಾರಿಂದ ಆಗ್ತಾ ಇದೆಯೋ ಅಂಥವ ಭಗವಂತ, ಅವನನ್ನು ಧೀಮಹಿ ಪರಂ ಧೀಮಹಿ, ಶ್ರೇಷ್ಠನಾದ ಸರ್ವೋತ್ತಮನಾದ ಆ ಭಗವಂತನನ್ನು ಧ್ಯಾನ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವ ಜಗತ್ತಿಗೆ ಹುಟ್ಟು ಕೊಟ್ಟಿದ್ದಾನೆ ಎಂಬುದು ಹೇಗೆ ಗೊತ್ತಾಗುತ್ತೆ? ಇವನೇ ಕೊಟ್ಟಿದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹೇಳ್ತಾ ಇದ್ದಾರೆ, ಅನ್ವಯ ಶಾಸ್ತ್ರವನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ನೋಡಿದಾಗ ಹಾಂ ಖಚಿತ, ಶ್ರೀಹರಿಯೇ ಈ ಜಗತ್ತಿಗೆ ಬ್ರಹ್ಮದೇವರ ಮೂಲಕ ಹುಟ್ಟು ಕೊಟ್ಟವ. ಇಲ್ಲಿ ಬ್ರಹ್ಮದೇವರು ಜಗತ್ತಿಗೆ ಹುಟ್ಟು ಕೊಟ್ಟವರು ಅಂತ ಹೇಳುತ್ತೀರ, ಮತ್ತು ಶ್ರೀಹರಿಯನ್ನು ಮತ್ತು ಜನ್ಮಾದಿಗಳನ್ನು ಕೊಟ್ಟವ ಅಂತ ಹೇಳ್ತೀರಲ್ವ, ಅಲ್ಲಿ ವ್ಯತ್ಯಾಸ ಬರ್ತಾ ಇಲ್ಲವ ಅಂದರೆ ಇಲ್ಲ, ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟು ಬ್ರಹ್ಮದೇವರ ಮೂಲಕ ಜಗತ್ತಿಗೆ ಹುಟ್ಟು ಕೊಟ್ಟವ. ಬ್ರಹ್ಮಣಿ ಬ್ರಹ್ಮನಾಮಾಸೌ ಶಿವರೂಪಿ ಶಿವೇ ಸ್ಥಿತ ಅನ್ವಯ. ಇನ್ನು ಹೇಳ್ತಾರೆ ಇತರತಶ್ಚ, ಭಗವಂತ ವಿಶೇಷವಾಗಿ ಜಗತ್ತು ಎಲ್ಲೆಲ್ಲಿದೆ ಅಲ್ಲಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಭಗವಂತ ಇಲ್ಲ ಅಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ, ಭಗವಂತನಿಲ್ಲದಿದ್ದರೆ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಭಗವಂತ ಜಗಜ್ಜನ್ಮಾದಿ ಕರ್ತ. ಇನ್ನು ಅರ್ಥೇಶು ಅಭಿಜ್ಞ ಸ್ವರ. ಭಗವಂತ ಇಷ್ಟು ಜಗತ್ತಿಗೆ ಹುಟ್ಟು ಕೊಟ್ಟಿದ್ದಾನೆ ಅಂತಾದರೆ ಪ್ರತಿಯೊಂದರ ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಪ್ರತಿಯೊಂದು ವಿಷಯ ಅವನಿಗೆ ಚೆನ್ನಾಗಿ ಗೊತ್ತಿಲ್ಲ ಅಂತಾದರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಬೇಕಾದರೆ, ಒಂದು ಪೂಜಾ ಮಾಡಬೇಕಾದರೆ, ಒಂದು ಗಂಧ ತೆಗಿಬೇಕಾದರೆ, ಏನೇನು ಮಾಡಬೇಕಾದರೆ ಅಲ್ಲೆಲ್ಲ ಕೂಡ ಹೇಗೆ ಮಾಡಬೇಕು ಎಂಬುದು ಚೆನ್ನಾಗಿ ಗೊತ್ತಿರಬೇಕು. ವಿಷಯ ಗೊತ್ತಿಲ್ಲದೆ ಕೆಲಸ ಮಾಡಲಿಕ್ಕಾಗಲ್ಲ. ಅಂಥ ಅದು ಜಗತ್ತನ್ನು ಸೃಷ್ಟಿ ಮಾಡಿದ ಅಂದರೆ ಜಗತ್ತಿನ ಕುರಿತು ಚೆನ್ನಾಗಿ ಗೊತ್ತಿದೆ ಇವನಿಗೆ ಅಂತ ಅರ್ಥ. ಅದಕ್ಕಂದ್ರು ಅಭಿಜ್ಞ ಅಂದರು. ಅಭಿಜ್ಞ ಅಂದರೆ ಅರ್ಥ ಏನು ಅಂದರೆ ಅಭಿತಃ ಜಾನಾತಿ ಇತಿ ಅಭಿಜ್ಞ. ಪೂರ್ಣವಾಗಿ ತಿಳ್ಕೊಂಡಿದ್ದಾನೆ ಈ ಜಗತ್ತನ್ನು ಕುರಿತು. ಅಲ್ಲಿ ಮತ್ತು ಪ್ರಶ್ನೆ ಬರುತ್ತೆ, ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇಡೀ ಜಗತ್ತು, ಜಗತ್ತಿನೊಳಗಿರುವಂಥ ಪ್ರತಿಯೊಂದು ಪ್ರಾಣಿಯನ್ನು ಕುರಿತು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂದರೆ ನಮ್ಮ ಕುರಿತು ತಿಳಿದಿರುವೆ. ನಮ್ಮನ್ನು ಹೀಗಿಟ್ಟಿದ್ದಾನೆ. ನಮ್ಮ ಪ್ರಶ್ನೆ ಏನಂದರೆ ನನಗೆ ಬರೋ ಕಷ್ಟಗಳಿಗೆ, ನಷ್ಟಗಳಿಗೆ, ಎಲ್ಲದಕ್ಕೂ ದೇವ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ದೇವರು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಹೇಳಿದರು ಭಗವಂತ ನಮ್ಮನ್ನು ಹೇಗೆ ಇಟ್ಟಿರಬೇಕು ಎಂಬುದು ತಾನು ಮೊದಲೇ ನಿಶ್ಚಯ ಮಾಡಿದ್ದಾನೆ ನಮ್ಮ ಕರ್ಮಾನುಸಾರವಾಗಿ. ಆದ್ದರಿಂದ ಅವನಲ್ಲಿ ಯಾವ ದೋಷವಿಲ್ಲ. ಆದ್ದರಿಂದ ಅರ್ಥೇಶು ಅಭಿಜ್ಞ, ಇಡೀ ಜಗತ್ತನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅವಾಗ ಮತ್ತು ಪ್ರಶ್ನೆ ಬಂತು, ಮಿಕ್ಕ ದೇವತೆಗಳೆಲ್ಲ ತಿಳ್ಕೊಂಡಿದ್ದಾರಲ್ವ, ಲಕ್ಷ್ಮೀ ದೇವಿಯೂ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅನಾಲೋಚನೆಯ ಅಂದರೆ ಆಕೆಗೆ ಈ ಜಗತ್ತಿನ ಕುರಿತು ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಲೋಚನೆ ಮಾಡದೇನೆ ಈ ಜಗತ್ತಿನ ಕುರಿತು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅಂಥ ಲಕ್ಷ್ಮೀ ದೇವಿ ಇರುವಾಗ ಮತ್ತೆ ದೇವರು ಮಾತ್ರ ಅಂತ ಯಾಕೆ ಹೇಳುತ್ತೀರಾ? ಅವಾಗ ಹೇಳಿದರು ಸ್ವರಾಣ್ ಅಂದರು. ಅಂದರೆ ಲಕ್ಷ್ಮೀದೇವಿ ದೇವರಿಂದಾಗಿ ಜ್ಞಾನವನ್ನು ಪಡೆಯುತ್ತಾಳೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಲಕ್ಷ್ಮೀದೇವಿಗೂ ಜ್ಞಾನದ ಸ್ಫೂರ್ತಿ ದೇವರಿಂದಲೇ. ಅಂದರೆ ಜ್ಞಾನ ದೇವರು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇದು ನಮ್ಮ ಸ್ಥಿತಿ. ಲಕ್ಷ್ಮೀದೇವಿ ಆಕೆಗೂ ಅಷ್ಟೆ, ಒಂದು ಕ್ಷಣ ದೇವರು ಜ್ಞಾನ ಕೊಡಲಿಲ್ಲ ಹಾಗೇ ಇರಬೇಕಾಗುತ್ತೆ. ಅದಕ್ಕೆ ಹೇಳಿದರು ಸ್ವತಂತ್ರವಾಗಿ ಜ್ಞಾನವಂತನಾದವ ದೇವ, ಮಿಕ್ಕವರೆಲ್ಲ ದೇವರ ಮೇಲೆ ಅಧೀನರಾಗಿ ಜ್ಞಾನವಂತರಾಗಿದ್ದಾರೆ. ಸ್ವರಾಟ ಅಷ್ಟೇ ಅಲ್ಲ, ಇಷ್ಟು ಜಗತ್ತನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರಿಗೆ ಹುಟ್ಟುಕೊಟ್ಟು ಆ ಬ್ರಹ್ಮದೇವರಿಗೆ ತನ್ನನ್ನು ಪಡೆಯುವಂಥ ವಿಶೇಷವನ್ನು ಹೇಳಿಕೊಟ್ಟಿದ್ದಾರೆ. ಏನದು? ಬ್ರಹ್ಮ ಹೃದಾ ತೇನೆ. ವೇದಗಳನ್ನು ಮತ್ತು ಇಡೀ ಶಾಸ್ತ್ರವನ್ನು ಬ್ರಹ್ಮದೇವರಿಗೆ ಭಗವಂತ ವಿಸ್ತಾರ ಮಾಡಿಕೊಟ್ಟಿದ್ದಾನೆ. ತೇನೇ ಬ್ರಹ್ಮ ಹೃದಾ ಯಹ ಆದಿಕವಯೇ. ಅದು ಹೇಳುವಾಗ ಹೇಗೆ ಹೇಳಿದ? ಹೃದಾ ತೇನೆ, ಮನಃಪೂರ್ವಕವಾಗಿ ಉದ್ಧಾರ ಆಗಲಿ ಅಂತ ಅವರಿಗೆ ಕೊಟ್ಟ. ಅಷ್ಟೇ ಅಲ್ಲ, ಮುಹ್ಯಂತಿ ಎಂ ಸೂರಯ. ಭಗವಂತನ ಕುರಿತು ನಮಗೆ ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ ಕೂಡಲೇ ಅದನ್ನು ತಿಳ್ಕೊಂಡ್ರೆ ಇಡೀ ಭಗವಂತನ ಕುರಿತು ತಿಳಿದಂತೆ ಆಗುತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಇಲ್ಲ, ವೇದಗಳು ಭಗವಂತನ, ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮ್ಯದಲ್ಲಿ ದೇವಶರ್ಮ ವರ್ಣನೆ ಮಾಡುತ್ತಾರೆ. ಆ ಭಗವಂತನ ವರ್ಣನೆ ಮಾಡುವಾಗ ಅಲ್ಲಿ ಹೇಳ್ತಾರೆ ವೇದಾಭಿಮಾನಿಗಳು ಪರಸ್ಪರ ಮಾತಾಡಿಕೊಂಡ್ರಂತೆ, ನಾವು ಭಗವಂತನ ಎಲ್ಲ ಗುಣಗಳನ್ನು ವರ್ಣನೆ ಮಾಡೋಣ. ಅವಾಗ ನೋಡಿದ್ರಂತೆ ಒಂದು ಗುಣವನ್ನು ವರ್ಣನೆ ಮಾಡಲಿಕ್ಕೆ ನೋಡಿದಾಗ ಒಂದು ಗುಣದಲ್ಲೇ ಅನಂತ ಗುಣಗಳು ಪ್ರಕಟ ಆಗ್ತಾ ಇವೆ. ಅವರಿಗೆ ಎಟಕಲಿಲ್ಲ. ಅದಕ್ಕೆ ಹೇಳಿದರು ದೇವರ ಪಾದ ನಖದಲ್ಲಿ ಇರತಕ್ಕಂಥ, ನಖದಲ್ಲಿ ಪೂರ್ಣ ಅಲ್ಲ, ನಖ ಅಗ್ರ, ನಖದ ಅಗ್ರದಲ್ಲಿರುವಂಥ ಗುಣಗಳ ಏಕದೇಶವನ್ನು ವರ್ಣನೆ ಮಾಡಿವೆ ಯಾವುದು? ವೇದಗಳು. ಭಗವಂತನ ಪೂರ್ಣ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ವೇದಗಳಿಗೆ ಆಗಲಿಲ್ಲ ಅಂದರು. ಅಂಥ ಕಾಲಕ್ಕೆ ವೇದಗಳನ್ನು ಹಿಡ್ಕೊಂಡು ಅದರ್ಥ ಮಾಡಿಕೊಂಡು ನಾನು ದೇವರನ್ನು ತಿಳಿದೆ ಅಂತ ತಿಳಿಯೋದು ಸರಿಯಾದದ್ದಲ್ಲ. ಅದರಿಂದ ಜ್ಞಾನಿಗಳಾದವರು ಭಗವಂತನ ಕುರಿತು ಮೋಹಕ್ಕೆ ಒಳಗಾಗ್ತಾರೆ. ಇಂದ್ರದೇವರು ಕೂಡ ಭಗವಂತನನ್ನು ಗೊಲ್ಲ ಅಂತ ತಿಳಿದ. ಯಾಕೆ ಅಂದರೆ ಅವರು ಭಗವಂತ ಜ್ಞಾನ ತಿರೋಧಾನ ಮಾಡಿದ ಅಜ್ಞಾನದಿಂದಾಗಿ. ಅವರ ಪ್ರಾರಬ್ಧ ಕರ್ಮ ಕೂತಿತ್ತು, ಅದಕ್ಕೆ ದೇವರು ಅಂತ ತಿಳಿಯಲಿಲ್ಲ. ನಂತರ ಮತ್ತು ಜ್ಞಾನ ಕೊಟ್ಟ ಭಗವಂತ ಅಂತ ತಿಳಿದರು. ಅದಕ್ಕೆ ಮುಹ್ಯಂತಿಯಂ ಸೂರಯ, ಜಗನ್ನಾಥದಾಸರ ಚರಿತ್ರೆಯಲ್ಲಿ ಒಂದು ಬರುತ್ತೆ, ಮಾನವೀಯ ಕಡೆ ಇಳಿಯೋ ಭಾವಿ ತುಂಬ ಇಳಿದು ಹೋಗಬೇಕದು, ತುಂಬ ಆಳವಾಗಿದೆ, ಆ ಏರಿ ಬರೋದೇ ಕಷ್ಟ ಅಂತಹದ್ದು. ಸ್ನಾನ ಮಾಡಿಕೊಂಡು ಮಡಿಯಿಂದ ನೀರು ಹಿಡ್ಕೊಂಡು ಮೇಲ್ವರೆಗೂ ಬಂದಿದ್ದಾರೆ. ಬರೋ ಕಾಲಕ್ಕೆ ಯಾರೋ ಒಬ್ಬ ಹುಡುಗ ಬಾಯಿಗೆ ನೀರು ಹಾಕ್ಕೊಂಡು ಥೂ ಅಂದು ಉಗದ. ಉಗಿದ ಕೂಡಲೇ ಅವರೇನು ಮಾತಾಡಿಲ್ಲಂತೆ, ಯಾಕಂದರೆ ಅವರೆಲ್ಲ ಅನುಸಂಧಾನ ಅಂಥದ್ದು ಅಂದರೆ ಹಾಂ ಸ್ವಾಮಿ ಮಾಡಿಸಿದ ನನ್ನ ಕರ್ಮಾನುಸಾರ, ನಂದೇ ಏನೋ ಲೋಪ ಇದೆ, ಇಲ್ಲದಿದ್ದರೆ ಈ ಹುಡುಗಿ ಇವ್ರ ಸರಿ ಹೀಗೆ ಮಾಡಿಸ್ತಾ ಇದ್ದಿಲ್ಲ. ಧರ್ಮರಾಜ ಹೇಳ್ತಾನೆ ಭಾರತದಲ್ಲಿ, ನಮಗೇನಾದರೂ ತೊಂದರೆ ಆಗಬೇಕಾದರೆ ಕಾರಣ ಯಾರು, ಎದುರಿಗಿದ್ದವರೆಲ್ಲ ನಮ್ಮದೇ ಕರ್ಮ ಅಂದರು, ಅವರೆಲ್ಲ ಗೊಂಬೆಗಳು, ಅವರ ಮೂಲಕ ನಮ್ಮ ಕರ್ಮಾನುಸಾರ ನಡೆಯುತ್ತೆ. ಕಾಡಲ್ಲಿ ಕೂತಿದ್ರು ಒಂದು ಸೊಳ್ಳೆ ಕಡಿಯಲ್ಲ ಪಾಪ ಇಲ್ಲದವನಿಗೆ ಅಂತಾರೆ. ಸೊಳ್ಳೆ ಪಕ್ಕದಲ್ಲಿ ಓಡಾಡುತ್ತೆ, ಇವನ ಕಚ್ಚೋದೇ ಇಲ್ಲ, ಯಾಕೆ ಇವನಿಗೆ ಪಾಪ ಇರಲ್ಲ. ಅದಕ್ಕೆ ಪಾಪ ಇಲ್ಲದವನಿಗೆ ಎಲ್ಲಿ ಹೋದರೂ ಏನೂ ಆಗಲ್ಲ. ಸರಿ, ಮುಂದೆ ಹೇಳುತ್ತಾ ಇದ್ದಾರೆ ಜಗನ್ನಾಥದಾಸರು ನೋಡಿದರು, ಮತ್ತೆ ಸ್ನಾನ ಮಾಡಿಕೊಂಡು ಬಂದರು. ಹಾಗೆ ಎಂಟು ಸಲ ಆಯಿತು, ಎಂಟು ಸಲ ಹುಡುಗ ಬಾಯಿಂದ ಹಾಕ್ತಾನೆ ಅಂತಾನೆ. ಒಂಬತ್ತನೇ ಸಲ ಬರುವಾಗ ಹುಡುಗ ಮತ್ತು ಹಾಕಿದ. ಅವರು ನೋಡುತ್ತಾರೆ, ಯಾರೀ ಹುಡುಗ ಇಷ್ಟು ನನ್ನ ಮೇಲೆ ದ್ವೇಷ ಬರಬೇಕಾದ್ರೆ ನಾನೇನು ಮಾಡಿದೆ ಅಂತ ನೋಡಿದರೆ, ಅವರ ದೇವರ ಪೆಟ್ಟಿಗೆಯಲ್ಲಿರಬೇಕಾದ ಗೋಪಾಲಕೃಷ್ಣ ನಿಂತಿದ್ದಾನೆ ಇದರಿಗೆ. ಆಶ್ಚರ್ಯ, ಸ್ವಾಮಿ ಹೀಗೂ ಮೋಹ ಕೊಡ್ತೀವಲ್ವೋ, ಈ ನೋಟ ನೀನೇ ಎಂಬ ನೋಟ ಮೊದಲೇ ಕೊಟ್ಟಿದ್ರೆ ಆನಂದ ಆಗಿತ್ತು, ನೀನು ಬಾಯಲ್ಲಿ ನೀರು ಹಾಕ್ಕೊಂಡು ನಮ್ಮ ಮೇಲೆ ಹಾಕಿದರೆ ನಾವು ಪವಿತ್ರರಾಗ್ತೇವೆ ಅಷ್ಟೇ ಹೊರತು ಅಪವಿತ್ರ ಆಗೋದು ಹೇಗಾಗುತ್ತೆ. ಆ ರೀತಿಯಲ್ಲಿ ಜ್ಞಾನಿಗಳ ಜೊತೆಗೆ ಆಟ ಆಡುತ್ತಾನೆ, ಅವರಿಗೂ ಮೋಹ ಕೊಡುತ್ತಾನೆ. ನಂತರ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ ಭಗವಂತ, ಅದು ಹೇಗೆ ಮಾಡಿದ ಅದಕ್ಕೆ ಹೇಳ್ತಾರೆ, ತೇಜೋ ವಾರಿ ಮುದಾ ಯಥಾ ವಿನಿಮಯ, ಯಥಾ ವಿನಿಮಯ ಅಂದರೆ ಎಲ್ಲೆಲ್ಲಿ ಹೇಗೆ ಹೇಗೆ ಬಳಸಬೇಕೋ ಹಾಗೆ ಬಳಸಿದ್ದ. ನೀರು ಮಣ್ಣು ಬೆಂಕಿ ಮೂರನ್ನೇ ಬಳಸಿದ, ಮೂರನ್ನೇ ಬಳಸಿದ. ಹೇಗೆ ಬಳಸ ಅದೇನು ಹೇಗೆ ಬಳಸಬೇಕು ಹಾಗೆ ಬಳಸೋದೇನು ಅಂದರೆ, ಇಡೀ ಜಗತ್ತನ್ನು ಮೂರರಿಂದ ಕಟ್ಟಿದ. ಈ ಮೈಕು ತಯಾರಾಗಿದ್ದು ಮೂರರಿಂದಲೇ, ಅದಕ್ಕೆ ವಿರುದ್ಧವಾದ ಪದಾರ್ಥ ಮರ ಅದು ತಯಾರಾಗಿದ್ದು ಮೂರರಿಂದಲೇ, ತದ್ವಿರುದ್ಧವಾದ ಪುಷ್ಪ ಬಹಳ ಸುನ್ನಿತ ಅದು ತಯಾರಾಗಿದ್ದು ಮೂರರಿಂದಲೇ, ಇಡೀ ಜಗತ್ತನ್ನು ಅದ್ಭುತವಾಗಿ ತಯಾರು ಮಾಡಿದ. ಅದಕ್ಕೊಂದು ಹೇಗೆ ಮಾಡಿದವ ಅಂದರೆ ಪದಾರ್ಥ ಒಂದೇ, ಅದರೊಳಗೆ ಭಗವಂತ ತಾನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ರೂಪಗಳಿಂದ ಪ್ರವೇಶ ಮಾಡಿದ. ಮಾಡಿ ಒಂದು ಪದಾರ್ಥದಲ್ಲಿ ಒಂದು ರೀತಿಯಲ್ಲಿ ನಿಂತರೆ ಅದೊಂದು ಪದಾರ್ಥ ಆಗುತ್ತೆ. ಯಾವುದು ಕಬ್ಬಿಣವೋ ಏನೋ ಬಂಗಾರವೋ ಆಗುತ್ತೆ. ಆ ಒಳಗಿದ್ದ ರೂಪಗಳು ಬದಲಾದರೆ, ಒಳಗಿದ್ದ ರೂಪಗಳು ಬದಲಾದರೆ ಆ ಪದಾರ್ಥವೇ ಬದಲಾಗಿ ಬಿಡುತ್ತೆ. ಅದಕ್ಕೆ ದೃಷ್ಟ ಅಂತ ರಾಯರು ತೋರಿಸಿದರು. ರಾಯರ ಹತ್ರ ನವಾಬ್ ಬಂದ, ಮಾಂಸದ ತುಂಡುಗಳನ್ನು ತಟ್ಟೆಯಲ್ಲಿ ಇಟ್ಟ, ಮುಚ್ಚಿಟ್ಟ, ಗೊತ್ತಾ ಗೊತ್ತೋ ಇಲ್ಲೋ ಅಂತ ನೋಡಿದ. ರಾಯರ ಹತ್ರ ನೀನು ಏನು ಬೇಕಾದರೂ ಇಡಯ್ಯ, ಅದಕ್ಕೆ ನಮ್ಮ ರಾಮದೇವರಿಗೆ ತಾಕತ್ತಿದೆ ಅಂತ ಹೇಳಿ ಪ್ರೋಕ್ಷಣೆ ಮಾಡಿದರು. ಮಾಡಿದ ಕೂಡಲೇ ಹೂವು ಹಣ್ಣು ಆಗಿತ್ತು. ರಾಯರನ್ನೇ ಕೇಳಿದರೆ, ಸ್ವಾಮಿ ನೀವು ನೀರು ಹಾಕಿದ್ದಕ್ಕಾಯ್ತಾ ಹೀಗೆ? ಅವಾಗ ಅವರು ಹೇಳ್ತಾರೆ, ಅಲ್ಲಯ್ಯ ಆ ಮಾಂಸದೊಳಗೆ ಭಗವಂತ ಇದ್ದಾನೆ, ಆ ದೇವರನ್ನು ಪ್ರಾರ್ಥನೆ ಮಾಡಿದ್ದು, ಇದನ್ನು ಹಣ್ಣು ಹೂವು ಮಾಡಬೇಕು ಅಂತ. ಆವಾಗ ಮಾಂಸದೊಳಗಿರುವ ಭಗವದ್ ರೂಪ ಹೇಗೆ ನಿಂತಿತ್ತೋ ಆ ಸೆಟಪ್ ವ್ಯೂಹ ಅಂಥೇಳಿ ಅದು ಬದಲಾಯಿತು. ಆ ಭಗವಂತನ ರೂಪ ಬದಲಾದ ಕೂಡಲೇ ಪೂರ್ಣ ಮಾಂಸವೇ ಹಣ್ಣಾಯಿತು. ಅದನ್ನು ಜಗತ್ತಿಗೆ ತೋರಿದವರೇ ನಮ್ಮ ರಾಘವೇಂದ್ರ ಗೋಸಾರ. ಆ ರೀತಿಯಲ್ಲಿ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗ ಮೃಷ. ಭಗವಂತ ಸೃಷ್ಟಿ ಮಾಡಿದ ಅಂತಿರಲ್ವ, ದೇವರಿಗೆ ಸೃಷ್ಟಿ ಮಾಡಿದ್ದರಿಂದ ಪ್ರಯೋಜನ ಇದೆಯೋ ಇಲ್ವೋ? ಪ್ರಯೋಜನ ಇದೆ ಅಂದರೆ ಅವನಿಗೇನೋ ಕೊರತೆ ಇದೆ, ಅದರಿಂದ ದೇವರಲ್ಲ. ಪ್ರಯೋಜನ ಇಲ್ಲ ಅಂತೀರಾ? ಪ್ರಯೋಜನ ಅನಪೇಕ್ಷ್ಯ ಮಂದೋಪಿ ನ ಪ್ರವರ್ತತೆ. ಇದೊಂದು ಪ್ರಯೋಜನ ಇಲ್ಲದೆ ಹುಚ್ಚನೂ ಮಾಡಲ್ಲ, ಆದ್ದರಿಂದ ದೇವರು ಹುಚ್ಚನಿಗಿಂತ ಕಡಿಮೆ ಆದ, ಆದ್ದರಿಂದ ದೇವರಲ್ಲ. ಒಟ್ಟಾರೆ ಪ್ರಯೋಜನದಿಂದ ಮಾಡಿದರೂ ದೇವರಲ್ಲ, ಪ್ರಯೋಜನ ಇಲ್ಲದೆ ಮಾಡಿದರೂ ದೇವರಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ ವ್ಯಾಸರಾಯರು, ಬಹಳ ಸುಂದರವಾಗಿ ಉತ್ತರ ಕೊಡ್ತಾರೆ. ಇದು ದೇವರ ಧರ್ಮವಯ್ಯ, ಸಹಜ ಧರ್ಮ. ಒಂದು ಫಲವನ್ನು ಅಪೇಕ್ಷಿಸದೆ ಈ ಕಾರ್ಯ ಮಾಡುವುದು ದೇವರ ಧರ್ಮ. ಆ ಬಂದವನಿಗೆ ಅರ್ಥ ಆಗಲಿಲ್ಲ, ಅದು ಹೇಗಂತೀರ? ಅವಾಗಂದರು, ಅಪ್ಪ ಮಠಕ್ಕೆ ಬಂದಿದೆಯಲ್ಲ ದೂರದಿಂದ, ನಡ್ಕೊಂಡು ಬಂದೀಯ? ಹೌದು. ನಡ್ಕೊಂಡು ಬಂದಾಗ ಈ ಕೈಯನ್ನು ಬೀಸಿ ಹೀಗೆ ಅಲುಗಾಡಿಸ್ತಾ ಬಂದಿಯೋ, ಹಾಗೆ ಸ್ಟ್ರೈಟಾಗಿ ಇಟ್ಕೊಂಡು ಬಂದಿಯೋ ಕೈಗಳನ್ನು? ಇಲ್ಲ, ಕೈ ಬೀಸ್ತಾನೆ ಬಂದೆ. ಯಾಕೆ ಬೀಸಿದ್ದೀಯ? ಕೈ ಯಾಕೆ ಬೀಸಿದ್ದೀಯ? ಏನು ಪ್ರಯೋಜನ? ಏನಿಲ್ಲ ಪ್ರಯೋಜನ. ಇವಾಗೇ ಅಂದೀಯಲ್ಲಯ್ಯ, ಯಾವ ಪ್ರಯೋಜನವಿಲ್ಲದೆ ಹುಚ್ಚನೂ ಕೆಲಸ ಮಾಡಲ್ಲ ಅಂತ. ಮತ್ತೆ ನೀ ಕೈ ಬೀಸ್ತಾ ಬಂದಿಯಲ್ಲ, ಅದಕ್ಕೆ ಪ್ರಯೋಜನ ಇದೆಯೋ ಇಲ್ವೋ? ಪ್ರಯೋಜನ ಇಲ್ಲ. ಹಾಗೆ ಅದು ಸಹಜ. ಹಾಗೆ ದೇವರಿಗೂ ಸಹಜ. ಎಲ್ಲ ಜಗತ್ತಿಗೆ ಒಳ್ಳೆಯದಾಗಲಿ, ತನಗೆ ಪ್ರಯೋಜನವಿಲ್ಲದಿದ್ದರೂ ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಮಾಡತಕ್ಕ ವ್ಯಕ್ತಿ ಅಂದರೆ ಭಗವಂತ. ನಂತರ ಸ್ವೇನ ಧಾಮ್ನ ಸದಾ ನಿರಸ್ತ ಕುಹಕ. ಏನಾದರೂ ನನಗೆ ಉಪಕಾರ ಆಗಬೇಕಾದ್ರೆ, ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕಾದ್ರೆ ಏನೋ ಒಂದು ಕಪಟತನ ಇರಬೇಕು, ಅಥವಾ ಏನಾದರೂ ಬಯಕೆ ಇರಬೇಕು ಅಂದರೆ ಬಯಕೆ ಇಲ್ಲ. ಕಪಟತನ ಭಗವಂತನಲ್ಲಿ ಇಲ್ಲವೇ ಇಲ್ಲ. ಸ್ವೇನ ಧಾಮನ, ಸ್ವತಂತ್ರನಾದ್ದರಿಂದ ಭಗವಂತನಿಗೆ ಯಾವ ರೀತಿಯಾದ ದೋಷಗಳಿಲ್ಲ. ಸತ್ಯಂ ಪರಂ ಧೀಮಹಿ. ಇಡೀ ಜಗತ್ತಿನ ಅಜ್ಞಾನವನ್ನು ನಾಶ ಮಾಡತಕ್ಕಂಥ ಆ ಭಗವಂತನಿಗೆ ನಾನು ವಿಶೇಷವಾಗಿ ಭಗವಂತನನ್ನು ಧ್ಯಾನ ಮಾಡೋಣ. ಇಲ್ಲಿ ಧೀಮಹಿ ಅಂತ ಶಬ್ದ ಪ್ರಯೋಗ ಮಾಡೋದರಿಂದಲೇ ಇದು ಗಾಯತ್ರಿ ಮಂತ್ರದ ಅರ್ಥ. ಗಾಯತ್ರಿ ಮಂತ್ರದ ಅರ್ಥ 12 ಸ್ಕಂಧಗಳಲ್ಲಿ ಬಿಡಿಸಿದ್ದಾರೆ. ಒಂದು ಗಾಯತ್ರಿ ಮಂತ್ರದ ಅರ್ಥವನ್ನು 12 ಸ್ಕಂಧದಲ್ಲಿ ವಿಸ್ತಾರವಾಗಿ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಗಾಯತ್ರಿ ಭಾಷ್ಯ ರೂಪೋಸವು ಅಂತ ಹೇಳ್ತಾರೆ. ಸರಿ, ಇಲ್ಲಿ ಏನನ್ನು ಪ್ರಧಾನವಾಗಿ ಹೇಳಿದ್ದಾರೆ ಅಂದರೆ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸದಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಮತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈಃ ಈಶ್ವರಃ ಸದ್ಯೋ ಹೃದ್ಯವರುದ್ಧತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಧರ್ಮವನ್ನು ಇಲ್ಲಿ ಹೇಳಿದ್ದೇವೆ. ಏನು ಧರ್ಮ ಅಂದರೆ ಹೇಳ್ತಾ ಇದ್ದಾರೆ, ಭಗವಂತ ತನ್ನನ್ನು ಪಡೆಯಲಿಕ್ಕೆ ನಾವು ದೇವರನ್ನು ಪಡಿಬೇಕು, ದೇವರನ್ನು ಸೇರಬೇಕು. ದೇವರನ್ನು ಸೇರಲಿಕ್ಕೆ ಯಾವ ಉಪಾಯ ಬೇಕು ನಮಗೆ? ಯಾವ ಉಪಾಯ ಅಂದರೆ ಆ ಉಪಾಯವನ್ನು ಭಗವಂತನೇ ಹೇಳಿಕೊಟ್ಟ. ಭಗವಂತನೇ ಅಲ್ಲಿ ಚೆನ್ನಾಗಿ ಹೇಳಿಕೊಟ್ಟ. ಧರ್ಮ ಪ್ರೋಜ್ಜಿತ ಕೈತವ, ಯಾವ ರೀತಿಯಾದ ದೋಷವಿಲ್ಲದ ಒಳ್ಳೆ ಧರ್ಮವನ್ನು ನಾವಿಲ್ಲಿ ಹೇಳಿಕ್ಕಿದ್ದೇವೆ. ಯಾರಿಗೆ ಹೇಳಿದ್ದೀರಾ? ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯವಿಲ್ಲದೇ ಇರತಕ್ಕಂಥ ಸಜ್ಜನರಿಗೆ ತಿಳಿಸಿಕೊಡಬೇಕು ಅಂತ ನಾವು ಈ ಭಾಗವತವನ್ನು ನಿರ್ಮಾಣ ಮಾಡಿದ್ದೇವೆ. ಮಾತ್ಸರ್ಯ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಅದಕ್ಕೆ ಅಸೂಯ ಅಂದರೆ ಹೊಟ್ಟೆ ಕಿಚ್ಚು ಅಂತ ಏನರ್ಥ ಇದೆ ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತೇವೆ. ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚಲ್ಲ, ಇನ್ನೇನು ಅಂದರೆ ಇನ್ನೊಂದು ವಸ್ತುವಿನ ಮೇಲೆ ನಮ್ಮ ಅಥವಾ ಏನೊಂದು ವಸ್ತು ನಮ್ಮ ಅಧೀನ ಆಗಿಲ್ಲ ಎಂಬ ದುಃಖ ಮಾತ್ಸರ್ಯ. ಮಾತ್ಸರ್ಯ ಅಂದರೆ ಯಾವುದನ್ನು ನೋಡಿದಾಗ ಅಯ್ಯೋ ಅದು ನನ್ನ ಕಂಟ್ರೋಲಲ್ಲಿ ಬರಬೇಕು, ಅದು ಕಂಟ್ರೋಲಲ್ಲಿ ಇಲ್ಲ ಎಂಬ ದುಃಖ, ಅದನ್ನು ಮಾತ್ಸರ್ಯ ಅಂದರು. ಅಂಥ ಮಾತ್ಸರ್ಯವನ್ನು ವಿಶೇಷವಾಗಿ ತಿರಸ್ಕಾರ ಮಾಡಿದವರು. ಇಲ್ಲಿ ಮಾತ್ಸರ್ಯ ಮಾತ್ಸರ್ಯ ಅಂದರೆ ಪ್ರಧಾನ ಮಾತ್ಸರ್ಯ ಯಾವುದು ಅಂದರೆ ಒಬ್ಬರ ವಸ್ತು ನನ್ನ ಅಧೀನ ಆಗಿಲ್ಲ ಎಂಬ ದುಃಖ. ಅದು ಯಾವುದು ಅಂದರೆ ಭಗವಂತನ ಸ್ವಾತಂತ್ರ್ಯ. ಅಡಿಗಡಿಗೆ ಭಗವಂತನ ಸ್ವಾತಂತ್ರ್ಯವನ್ನೇ ನಾವು ಕದೀತಾ ಇರ್ತೇವೆ. ಯಾಕೆ ಅಂದರೆ ಭಗವಂತ ನಮ್ಮನ್ನು ನಮ್ಮಿಂದ ಎಲ್ಲ ಕರ್ಮವನ್ನು ಮಾಡಿಸುವಾಗ ನಾವೇ ಆ ಕರ್ಮವನ್ನು ಮಾಡಿದವು ಅಂತ ತಿಳ್ಕೊಳ್ತೇವಲ್ಲ, ಅಲ್ಲಿ ಭಗವಂತನ ಸ್ವಾತಂತ್ರ್ಯವನ್ನು ಕದ್ದ ದೋಷ ಬರುತ್ತೆ. ಆದ ಕಾರಣ ವಿಶೇಷವಾಗಿ ಭಗವಂತನ ಸ್ವಾತಂತ್ರ್ಯವನ್ನು ಯಾರು ಕದಿಯಲ್ಲವೋ. ಅಥವಾ ನಿರ್ವತ್ಸರಾಣ ಅಂದರೆ ಹೇಳುತ್ತಾರೆ, ಭಗವಂತನೇ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಎಚ್ಚರ ಯಾರಿಗೆ ಸದಾ ಮೂಡಿರುತ್ತೋ ಅವರನ್ನು ನಿರ್ಮತ್ಸರರು ನಿರ್ಮತ್ಸರರು ಅಂದರು. ಅಂಥವರಿಗೆ ಭಾಗವತವನ್ನು ಹೇಳಬೇಕು. ಆ ನಂತರ ಇಲ್ಲಿ ಏನನ್ನು ಹೇಳಿದ್ದೀರಾ, ಶಿವನಂ ವಸ್ತು ತಾಪತ್ರಯೋನ್ಮೂಲನಂ. ನಮ್ಮ ಮೂರು ರೀತಿಯಾದ ತಾಪಗಳನ್ನು ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಯಾವ ವಸ್ತು ಇದು ಭಗವಂತ, ಅವನನ್ನು ಕುರಿತಾಗಿ ಇಲ್ಲಿ ಹೇಳಿದ್ದೆ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈ ಈಶ್ವರ ಸದ್ಯೋ ಹೃದ್ಯವರುದ್ಧ ಚಿತ್ರಕೃತಿ ಶುಶ್ರೂಷಭಿಸ್ತಕ್ಷಣಾತ್. ಈ ಭಾಗವತ ಯಾರು ಮಾಡಿದ್ದು, ಮುನಿ ಅಲ್ಲ, ಮುನಿ ಅಂದರೆ ಮನನಶೀಲ ಮುನಿ ಅಂದರು. ಮನನವನ್ನು ಮಾಡತಕ್ಕಂಥವರು ಮುನಿಗಳು ಅಂದರು. ಅಂಥ ಮುನಿಗಳಲ್ಲಿ ಶ್ರೇಷ್ಠ ಮಹಾಮುನಿ ಅಂದರೆ ಎಲ್ಲರಿಗೂ ಮನನವನ್ನು ದಯಪಾಲಿಸ್ತಕ್ಕಂಥ ಭಗವಂತ ವೇದವ್ಯಾಸರು. ಈ ಭಗವಂತನೇ ಈ ಭಾಗವತವನ್ನು ಮಾಡಿದ. ಇದರಿಂದ ಏನು ಫಲ ಅಂತ ಹೇಳ್ತಾರೆ, ಕಿಂಬ ಪರೈಹಿ, ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ ಬೇರೆದೆಲ್ಲ ಯಾಕೆ, ಅದಕ್ಕೆ ಹೇಳ್ತಾರೆ ಈಶ್ವರ ಸದ್ಯೋ ಹೃದ್ಯವರುದ್ಧತೆ ಅತ್ರ ಕೃತವಿ. ಯಾರಾದರೆ ವಿಶೇಷವಾಗಿ ಈ ಭಾಗವತಕ್ಕೆ ಶರಣಾಗತರಾಗಿ ಅಧ್ಯಯನಾದಿಗಳನ್ನು ಮಾಡುತ್ತಾರೋ ಅಂಥವರಿಗೆ ಭಗವಂತನೇ ಅವರ ಹೃದಯದಲ್ಲಿ ತತ್ಕ್ಷಣ ಬಂದು ಬಿಡುತ್ತಾನೆ. ಆದ್ದರಿಂದ ದೇವರೇ ಸಿಗುವಾಗ ಇನ್ನು ಮಿಕ್ಕದ್ದು ಸಿಗುತ್ತೆ ಅಂತ ಹೇಳಬೇಕೆ, ಎಲ್ಲವೂ ಸಿಗುತ್ತೆ. ನಂತರ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುತಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಹೊರಗೋ ರಸಿಕಾಃ ಭುವಿ ಭಾವುಕಾಃ. ವೇದಗಳೇ ದೊಡ್ಡ ವೃಕ್ಷ, ಆ ವೃಕ್ಷದಿಂದ ಗಲಿತಂ ಫಲಂ ಒಳ್ಳೆ ಹಣ್ಣಾಗಿ ಬಂದಿದೆ. ಆ ಫಲವನ್ನು ಶುಕಮುಖಾತ್ ಅಮೃತ ದ್ರವ ಸಂಯುತಂ, ಹಣ್ಣಾದ ಒಳ್ಳೆ ಮಾಗಿದಂಥ ಹಣ್ಣನ್ನು ಗಿಳಿ ಬಂದು ಕಚ್ಚಿದೆ, ಆ ಗಿಳಿ ಬಾಯಿಯಿಂದ ತೊಟ್ಟೆಕ್ಕತಾ ಇದೆ ಆ ರಸ, ಆ ರಸವನ್ನು ಕುಡಿಯಿರಿ. ಅಂದರೆ ವೇದ ವೃಕ್ಷಕ್ಕೆ ಬಂದ ಒಳ್ಳೆ ಫಲ ಭಾಗವತ. ಆ ಭಾಗವತವನ್ನು ಶುಕಾಚಾರ್ಯರು ಪಾನ ಮಾಡಿದರು. ಪಾನ ಮಾಡುವಾಗ ಅವರ ಬಾಯಿಯಿಂದ ಹೊರಹೊಮ್ಮಿದ ಭಾಗವತದ ರಸ ಒಂದು ಚೂರು ಸ್ವೀಕಾರ ಮಾಡಿ. ಎಷ್ಟು ಹೇಳ್ತಾರೆ, ಒಂದೇ ತೊಟ್ಟು ನಿಮಗೆ ಬರೋದು, ಆ ತೊಟ್ಟನ್ನು ಕುಡಿಯಲಿಕ್ಕೆ ಜನ್ಮ ಸಾಕಾಗಲ್ಲ, ಅಷ್ಟೆಲ್ಲ ಕೂತಿದೆ. ಅಂಥ ವಿಶೇಷವಾದ ಶುಕಾಚಾರ್ಯನ ಬಾಯಿಯಿಂದ ಬಂದಿರತಕ್ಕಂಥ ರಸಂ ಆಲಯಂ ಪಿಬತ ಅಂದರೆ ಲಿಂಗದೇಹ ಭಂಗ ಆಗುವ ಪರ್ಯಂತ ಈ ಭಾಗವತವನ್ನು ಚೆನ್ನಾಗಿ ಕುಡಿಯಬೇಕು. ಅಂದರೆ ಕುಡಿಯೋದರಲ್ಲಿ ಯಾರಿಗೆ ಅಧಿಕಾರ ಅಂದರೆ ರಸಿಕಾಹ ಭುವಿ ಭಾವುಕಾಹ, ಭಾವುಕರು ಅಂದರು. ಭಾವುಕರು ಅಂದರೆ ಯಾರು ಅಂದರು, ಭಗವಂತ ವಿಶೇಷವಾಗಿ ಜಗತ್ತಿಗೆ ಹುಟ್ಟುಕೊಟ್ಟ ಭಗವಂತ ಇದ್ದಾನೆ ಅಂತ ಯಾರು ತಿಳ್ಕೊಳ್ಳುತ್ತಾರೋ ಅವರು ಭಾವುಕರು. ನಂತರ ಮುಂದೆ ಹೇಳ್ತಾರೆ ರಸಿಕರು ಅಂದರು. ರಸಿಕರು ಅಂದರೆ ಯಾರು ಅಂದ್ರೆ ಹೇಳ್ತಾರೆ ರಸೋ ವೈ ಸಹ, ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಮೂರ್ತಿ ಶ್ರೇಷ್ಠ ಪದಾರ್ಥ ಯಾರು ಭಗವಂತ, ಆದ್ದರಿಂದ ದೇವರನ್ನ ರಸ ಅಂತ ಕರೆದರು. ಅಂಥ ಭಗವಂತನ ತತ್ವವನ್ನು ಯಾರು ಹೀರುತ್ತಾರೋ ಅವರು ರಸಿಕರು. ಅಂದರೆ ಭಾಗವತ ಕೊಟ್ಟಿದ್ದೇವೆ, ಭಾಗವತವನ್ನು ಕೊಟ್ಟಾಗ ಆ ಭಾಗವತದಲ್ಲಿ ಎಲ್ಲರ ಕಥೆಗಳೂ ಬರ್ತಾ ಇವೆ. ಅಲ್ಲಿ ಆ ಕಥೆಗಳನ್ನು ಕೇಳುವಾಗ ಹೇಗೆ ಕೇಳಬೇಕು ಅಂದರೆ, ಇವರ ಕಥೆ ಅದವರ ಕಥೆ ಅಂತ ಹಾಕಿ ಕೇಳೋದು ಬೇಡ, ಇನ್ನು ಹೇಗೆ ಕೇಳಬೇಕು? ಭಗವಂತ ಒಬ್ಬನೇ ಎಲ್ಲ ಜೀವರಾಶಿಗಳ ಶರೀರದಲ್ಲಿ ನಿಂತಿದ್ದಾನೆ. ಹೇಗೆ ನಿಂತಿದ್ದಾನೆ? ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಮದಂಗೇಶು ವ್ಯಾಪ್ತವಾನ್ ಹರಿ, ಇಡೀ ಅಂಗಗಳಲ್ಲಿ ವ್ಯಾಪ್ತನಾಗಿ ಭಗವಂತ ನಿಂತಿದ್ದಾನೆ. ಅಂಥ ಭಗವಂತ ವಿಶೇಷವಾಗಿ ನಮ್ಮಿಂದ ಸಕಲ ಕಾರ್ಯ ಮಾಡಿಸ್ತಾ, ಅದಕ್ಕೆ ಹೇಳುತ್ತಾ ಇದ್ದಾರೆ ಪ್ರಹ್ಲಾದರಾಜರ ಚರಿತ್ರೆ. ಪ್ರಹ್ಲಾದರಾಜರ ಚರಿತ್ರೆ ಅಂತ ಬಂದಾಗ ಇದು ಮಾಡಿದ್ದೆಲ್ಲ ಪ್ರಹ್ಲಾದರಾಜರೇ ಅಂತ ಅಂದುಕೋಬೇಡಿ. ಪ್ರಹ್ಲಾದರಾಜರ ಒಳಗೆ ಪ್ರಹ್ಲಾದ ಅಂತ ಹೆಸರಿಟ್ಟುಕೊಂಡು ಅವರಿಂದ ವಿಶೇಷವಾದ ಕಾರ್ಯವನ್ನು ಮಾಡಿಸಿದವ ಭಗವಂತ. ಅದಕ್ಕೆ ಗೋಪಾಲದಾಸರು ನಮ್ಮ ರಾಘವೇಂದ್ರ ಸ್ವಾಮಿಗಳ ಸುಳಾದಿಯಲ್ಲಿ ಹೇಳ್ತಾರೆ, ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ಬಿಡಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗ ಬರಿದು ತನ್ನ ಭಾಗವತರಿ ಜೀವ. ರಾಘವೇಂದ್ರ ರೂಪಿ ಗೋಪಾಲ ವಿಠಲ, ರಾಯರ ಆಕಾರದಲ್ಲೇ ಇದ್ದುಕೊಂಡು ರಾಯರಿಂದ ಕಾರ್ಯ ಮಾಡಿಸಿದವ ಭಗವಂತ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಇಬ್ಬರು, ಅವರ ಒಳಗಿರೋ ಭಗವಂತನಿಗೂ ರಾಘವೇಂದ್ರ ಸ್ವಾಮಿಗಳು ಅಂತ ಹೆಸರು, ಇವರಿಗೂ ಹೌದು. ಅಂದರೆ ಅಲ್ಲಿ ಭಗವಂತ ಆ ಕಾರ್ಯವನ್ನು ತಾನು ಮಾಡಿಸಿ ಇವರಿಂದ ಮಾಡಿಸಿದ. ಅದರಿಂದ ದೇವರು ಮಾಡೋ ಭಾಗ ಬಂದಾಗ ರಾಘವೇಂದ್ರ ಚರಿತ್ರೆ ಅಂತ ಹೇಳಿದರೆ ರಾಘವೇಂದ್ರ ನಾಮಕ ಭಗವಂತನ ಚರಿತ್ರೆ, ಇನ್ನು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಇಬ್ಬರದ್ದು ಅಂತ ಯಾರು ತಿಳಿಯುತ್ತಾ ಈ ರೀತಿಯಲ್ಲಿ ಇಡೀ ಭಾಗವತವನ್ನು ಅನುಸಂಧಾನ ಮಾಡಿಕೊಳ್ಳುತ್ತಾರೋ ಅವರನ್ನು ರಸಿಕರು, ರಸಿಕರು ಅಂದರು. ರಸ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಚರಿತ್ರೆಯಲ್ಲಿ ಭಗವಂತನ ಪಾತ್ರವೇ ಇದೆ, ಭಗವಂತನೇ ಅವರಿಂದ ಮಾಡಿಸಬೇಕು, ಇಲ್ಲದರವರಿಗೆ ಮಾಡಲಿಕ್ಕಾಗಲ್ಲ ಎಂಬ ಎಚ್ಚರ ಯಾರಿಗಿರುತ್ತೋ ಅವರನ್ನು ಭಾವುಕರು ಅಂದರು, ರಸಿಕರು ಅಂತ ಕರೆದರು. ನಂತರ ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷ ಕ್ಷೇತ್ರದಲ್ಲಿ, ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಮುನಿಗಳು ಸೇರಿ ಸತ್ರ ಯಾಗವನ್ನು ಮಾಡುತ್ತಾ ಇದ್ದಾರಂತೆ. ನೈಮಿಷ ಅಂತ ಆ ಕ್ಷೇತ್ರಕ್ಕೆ ಯಾಕೆ ಹೆಸರು ಬಂತು ಅಂದರು. ಅದಕ್ಕಂದರೂ ಭಗವಂತನ ಚಕ್ರದ ನೇಮಿ ಅಲ್ಲಿ ಬಿತ್ತಂತೆ, ಚಕ್ರದ ಸುತ್ತೂ ಇರುವ ಭಾಗ ಅಲ್ಲಿ ಬಿತ್ತು, ಅದಕ್ಕೆ ಚಕ್ರತೀರ್ಥ ಅಂತದಾಗಿದೆ. ವಿಶೇಷವಾಗಿರ್ತಕ್ಕಂಥದ್ದು ಆ ನೈಮಿಷ ಕ್ಷೇತ್ರ, ಬಹಳ ಪುಣ್ಯಕರ. ನೀವಲ್ಲಿ ಹೋದರೆ ಆ ಚಕ್ರತೀರ್ಥದ ಸುತ್ತು ಗುಡಿಗಳಿವೆ, ಆ ಗುಡಿಗಳಲ್ಲಿ ಒಂದು ಗುಡಿ ರಾಮಚಂದ್ರ ತನ್ನ ತಂಡಕ್ಕೆ ಪಿಂಡ ಪ್ರದಾನ ಮಾಡಿದ ಜಾಗ. ಅಲ್ಲಿ ಬಂಡೆಯೂ ಇದೆ, ಆ ಬಂಡೆ ಮೇಲೆ ಕೂತು ರಾಮಚಂದ್ರ ಪಿಂಡ ಪ್ರದಾನವನ್ನು ಮಾಡಿದ್ದ ಅಂತ ಹೇಳುತ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಪವಿತ್ರವಾದ ಕ್ಷೇತ್ರ ನೈಮಿಷ ಕ್ಷೇತ್ರ. ಅಲ್ಲಿ ಸಾವಿರ ವರ್ಷಗಳ ಕಾಲ ಅವರು ಸತ್ರ ಯಾಗವನ್ನು ಮಾಡಿದರು ಎಲ್ಲ ಋಷಿಗಳೆಲ್ಲ. ಅವರೆಲ್ಲ ಒಂದು ದಿವಸ ಪ್ರಾತರ್ ಹುತ ಹುತಾಶನಾ ಸತ್ಕೃತಂ ಸೂತಮಾಸೀನಂ ಪ್ರಚೋದ ಮಾತ್ರದ. ಅಲ್ಲಿ ಸೂತಾಚಾರ್ಯರನ್ನು ಪೂಜಾ ಮಾಡಿ ಅವರನ್ನು ಕೂಡಿಸಿ ತದನಂತರ ಸೂತಾಚಾರ್ಯರನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ. ವಯ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯ ಪ್ರಥೀತಾನಿ ಧರ್ಮಶಾಸ್ತ್ರಾನಿ ತನ್ನತ. ನೀವು ಚೆನ್ನಾಗಿ ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಆಖ್ಯಾತಾನೆ ಅಧೀತಾನೆ ಅಧ್ಯಯನವೂ ಮಾಡಿದ್ದೀರಾ, ಅದನ್ನು ಚೆನ್ನಾಗಿ ಇದ್ದದ್ದು ಇದ್ದ ಹಾಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾಕಂದ್ರೂ ನೀವು ಋಷಿಗಳು, ನೀವು ಜ್ಞಾನಿಗಳು, ನಿಮಗೆ ಗೊತ್ತಿಲ್ಲದ ಪುರಾಣ ಉಂಟು, ನೀವು ತಿಳ್ಕೊಂಡಿದ್ದೀರಾ, ಅದಕ್ಕೆ ತಿಳಿಸಿಕೊಟ್ಟು ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಂತ್ರಿತ. ವೇದ ವ್ಯಾಸದೇವರ ಸೇವೆಯನ್ನು ಮಾಡಿ ಅವರ ಪೂರ್ಣ ಅನುಗ್ರಹ ಪಡೆದು ಅವರಿಂದ ಆಗಿ ಭಾಗವತವನ್ನು ಈ ಪುರಾಣಗಳನ್ನು ತಿಳ್ಕೊಂಡು ಅದರ ರಹಸ್ಯವನ್ನು ಚೆನ್ನಾಗಿ ತಿಳಿದವರಲ್ಲಿ ನೀವು ಶ್ರೇಷ್ಠರು. ಅದರಿಂದ ನಮಗೆ ತಿಳಿಸಿಕೊಡಿ, ಏನು ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಯೇಣ ಅಲ್ಪಾಯುಷು ಮಂದ್ಯಾ ಕಲಾವಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮದಯ ಮಂದಭಾಗ್ಯ ಉಪದ್ರುತಾ. ಈ ಕಲಿಯುಗದಲ್ಲಿ ಪ್ರಾಯಶಃ ಮನುಷ್ಯರು ಹೇಗಿರ್ತಾರೆ ಅಂದರೆ ಅಲ್ಪಾಯುಷ ಮತ್ಯಾ, ವಿಶೇಷವಾಗಿ ಅಲ್ಪವಾದ ಆಯುಷ್ಯವಿದೆ ಮನುಷ್ಯನಿಗೆ. ನಂತರ ಮಂದ, ಅವರ ಸ್ವಭಾವವೇ ಮಂದ, ಬೇಗ ಯಾವುದಕ್ಕೂ ಚರಣವರ್ಣ ಇರಲ್ಲ. ಯಾಕೆ? ಸುಮಂದಮದಯ, ಚೆನ್ನಾಗಿ ದೊಡ್ಡ ಬುದ್ಧಿ ಚೆನ್ನಾಗಿದೆ, ಆದ್ದರಿಂದ ಅವರು ಸ್ಲೋ ಆಗಿರ್ತಾರೆ. ಯಾಕೆ ಇವರಿಗೆ ದೊಡ್ಡ ಬುದ್ಧಿ ಬಂದಿದೆ ಅಂದರೆ ಮಂದಭಾಗ್ಯ, ಅವರಿಗೆ ಪುಣ್ಯವಿಲ್ಲ. ಅಷ್ಟೇ ಅಲ್ಲ, ಪಾಪದಿಂದಾಗಿ ಉಪದ್ರುತ, ಅವರಿಗೆ ನಾನಾ ರೀತಿಯಾಗಿ ಉಪದ್ರವಗಳು ಜಾಸ್ತಿ ಇವೆ. ಈ ರೀತಿಯಾಗಿ ಮೊದಲೇ ತಮ್ಮ ವಿಶೇಷವಾದ ತೊಂದರೆಗಳಿವೆ. ಎಲ್ಲರಿಂದ ಕೊಡಿಕೊಂಡವರಿಗೆ ಭೂರಿ ವಿಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧುತ್ರಯತ್ಸಾರಂ ಸಮುದ್ರತ್ಯ ಮಹೇಶಿಯ ಬ್ರೂಹಿ ಭದ್ರಾಯ ಭೂತಾನಾಂ ಏನ ಆತ್ಮ ಆಶುಪ್ರ ಸೇದತಿ. ಅದರಿಂದ ಅವರಿಗೆ ಸಾವಿರಾರು ಇವೆ ಹೇಳಬೇಕಾದರೆ ಶಾಸ್ತ್ರದ್ದು. ಆದರೆ ಮೊದಲೇ ಅವರಿಗೆ ಸ್ವಭಾವವೇ ಏನು ಸ್ಲೋ ಪ್ರಾಸೆಸ್, ದಡ್ರಾಗಿದ್ದಾರೆ, ಇನ್ನು ಪ್ರಾರಬ್ಧ ಕರ್ಮ ಇದೆ, ನಾನಾ ತೊಂದರೆಗಳು ಪಡ್ತಾ ಇದ್ದಾರೆ. ಅಂಥವರಿಗೆ ದೊಡ್ಡ ದೊಡ್ಡದೆಲ್ಲ ತೊಗೊಂಡೋಗಿ ಅವರ ಮುಂದೆ ಬಿಟ್ಟಿಟ್ಟು ಗ್ರಂಥಗಳು ಹೇಳಿದರೆ ಅಷ್ಟೆಲ್ಲ ಅವರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯತ್ ಸಾರಂ ಸಮುದ್ರತ್ಯ ಮನೀಷಯ, ಈ ಎಲ್ಲ ಶಾಸ್ತ್ರದ ಸಾರವನ್ನು ತೆಗೆದು ಅವರಿಗೆ ಹೇಳಬೇಕು. ಹೇಳಿದ್ರೇನಾಗುತ್ತೆ ಅಂದರೆ ಏನ ಆತ್ಮ ಆಶು ಪ್ರಸೀದತಿ, ಭಗವಂತ ಬೇಗ ಯಾವುದರಿಂದ ಅನುಗ್ರಹ ಮಾಡುತ್ತಾನೋ ಅಂಥ ಒಳ್ಳೆ ಸಾರವನ್ನು ತೆಗೆದು ಹೇಳಿ. ಅಷ್ಟೇ ಅಲ್ಲ, ಭಗವಂತ ಕೃಷ್ಣನಾಮಕನಾಗಿ ದೇವಕಿ ವಸುದೇವರ ಮಗನಾಗಿ ಬಂದಿದ್ದಾನೆ. ತನ್ನ ಶುಶ್ರೂಷಮಾಣಾನ ಅರ್ಹಸ್ಯ ಅಂಗಾನ ವರ್ಣಿತ ಯಶ್ಯಾವತಾರ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಕೃಷ್ಣಾವತಾರದ ಚರಿತ್ರೆಯನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಆಪನ್ನ ಸಂಸ್ಕೃತಿ ಘೋರ ಎನ್ನಾಮ ವಿವಶೋದೃಣನ್ ತತಸ್ಸತ್ಯೋ ವಿಮುಚ್ಚೇತ ಎಂ ವಿಭೇ ಸ್ವಯಂ ಭವ. ಯಾರನ್ನು ನೋಡಿ ಸ್ವಯಂ ಭವ ವಿಭೇತಿ ಅಂದರೆ ಸಂಸಾರವೇ ನಡುಗಿ ಹೋಗುತ್ತೋ ಅವರನ್ನು ನೋಡಿ, ಅಥವಾ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನಿಗೆ ಶರಣಾಗತರಾಗಿದ್ದಾರೋ ಅಂಥ ಭಗವಂತ ಅವನನ್ನು ಯಾರಾದರೆ ಈ ಸಂಸಾರದಲ್ಲಿ ನಾನಾ ದುಃಖಗಳನ್ನು ಪಡುವಾಗ ಹೇ ಸ್ವಾಮಿ ಅಂತ ಗಟ್ಟಿಯಾಗಿ ಕೂಗಿ ಕರೆದರೆ ಸಾಕಂತೆ ಭಗವಂತ ಅವರಿಗೆ ಅನುಗ್ರಹ ಮಾಡುತ್ತಾನೆ, ಅವರ ಆ ಪಾಪಾದಿಗಳೆಲ್ಲ ಬಿಡುಗಡೆ ಆಗ್ತಾರೆ. ಸರಿ, ನಂತರ ಮುಂದೆ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಕೃಷ್ಣ ಬಲರಾಮನಿಂದ ಕೂಡಿಕೊಂಡು ಕೃತವಾನ್ ಕಿಲ ವೀರ್ಯಾಣಿ ಸಹ ರಾಮೇನ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಮನುಷ್ಯನಂತೆ ಮಧ್ಯರೆ ಎಲ್ಲರ ಮಧ್ಯೆ ಬಂದು ಗೂಢವಾಗಿ ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಟ್ಟುಕೊಂಡು ತಾನು ತನ್ನ ಪಾಡಿಗೆ ಇವನು ದೇವಾಂಬ ಎಚ್ಚರ ಯಾರಿಗೂ ಕೊಡದೆ ಹಾಗೆ ಎಲ್ಲರ ಮಧ್ಯೆ ತಿರುಗಾಡಿದ ಭಗವಂತ ಬಲರಾಮನಿಂದ ಕೂಡಿಕೊಂಡು ಅವನ ಕುರಿತು ಚೆನ್ನಾಗಿ ತಿಳಿಸಿಕೊಡಿ. ಅಷ್ಟೇ ಅಲ್ಲ, ಕಲಿಮಾಗತ ಮಾಜ್ಞಾಯ ಕ್ಷತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನಾ ದೀರ್ಘಸತ್ರೇಣ ಕಥಾಯಾಂ ಸಕ್ಷಣಾ ಹರೇ. ನಾವ ಈ ನ ಕಲಿ ಬರ್ತಾ ಇದೆ ಅಂತ ನಾನು ತಿಳ್ಕೊಂಡು ಆ ಕಲಿಯ ಬಾಧೆಯಿಂದ ತಡಿತ ಬಿಡುಗಡೆ ಆಗಲಿಕ್ಕಾಗಿ ದೀರ್ಘವಾದ ಸಾವಿರ ವರ್ಷಗಳ ಸತ್ರಯಾಗದಲ್ಲಿ ಕೂತಿದ್ದೇವೆ. ಆದ್ದರಿಂದ ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ನಮಗೆ ತಂದುಕೊಡಿ. ನಂತರ ಮುಂದೆ ಹೇಳುತ್ತಾರೆ, ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾ ಮಥನೋಪೇತೆ ಧರ್ಮ ಕಂ ಶರಣಂಗತಃ. ಹೌದಯ್ಯ, ಹೇ ಸ್ವಾಮಿ, ಆ ಭಗವಂತನ ಕುರಿತು ಹೇಳುತ್ತಾ ಇದ್ದಾರೆ. ಕೃಷ್ಣ ತಾನು ಪರಂಧಾಮಕ್ಕೆ ಹೊರಟ ಮೇಲೆ ಧರ್ಮ ಭಗವಂತನನ್ನೇ ಆಶ್ರಯ ಮಾಡಿಕೊಂಡಿರತಕ್ಕಂಥ ಧರ್ಮ ಇನ್ಯಾರನ್ನ ಆಶ್ರಯ ಮಾಡಿತು ಅನ್ನೋ ಪ್ರಶ್ನೆಗಳನ್ನೆಲ್ಲ ಮಾಡಿದಾಗ ಆವಾಗ ಸೂತಾಚಾರ್ಯರು ಅವರ ಪ್ರಶ್ನೆಗಳನ್ನು ಗೌರವಿಸಿ ಅವರಿಗೆ ಉತ್ತರ ಕೊಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಯಂ ಪ್ರವ್ರಜಂತ ಮನುಪೇತಮೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇದು ತನ್ಮಯತೆಯ ತರಬೋ ತಿನೇದು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಭಾಗವತವನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕೆ ಭಾಗವತವನ್ನು ಪಡೆದದ್ದೇ ಶುಕಾಚಾರ್ಯರಿಂದ, ಗುರುಗಳಾದ ಶುಕಾಚಾರ್ಯರಿಂದ. ಅದನ್ನು ಶುಕಾಚಾರ್ಯ ಸ್ವಂತ ಮಾಡ್ತಾ ಇದ್ದಾರೆ. ಅವರೆಂಥವರು, ಯಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ. ವೇದವ್ಯಾಸರ ಸನ್ನಿಧಾನದಿಂದ ಶುಕಾಚಾರ್ಯರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ನೋಡಿ ಶುಕಾಚಾರ್ಯರು ವಿರಹಕಾತರ ಅಜುಹಾವ, ಶುಕಾಚಾರ್ಯರ ವಿರಹವನ್ನು ತಡೆಯರು ಎಂಬೋ ಆಲೋಚನೆ ಮಿಕ್ಕವರಿಗೆ ಬರಬೇಕು ಅಂತ ಶುಕಾಚಾರ್ಯರು ಹೋಗ್ತಾ ಇದ್ರೆ ತಡೆಯಲಾರದೇ ಇರುವಂತೆ ತಾವು ಹೇ ಪುತ್ರ ಅಂತ ಕರೆದರಂತೆ. ಕರೆದಾಗ ಶುಕಾಚಾರ್ಯರು ಮಾತ್ರ ಓ ಅಂದಿದ್ದಲ್ಲ, ಇಡೀ ಗಿಡಬಳ್ಳಿಗಳೆಲ್ಲ ಓ ಓ ಓ ಅಂತ ಶಬ್ದ ಕೊಟ್ಟು ಅಂತ. ಯಾಕೆ ಹೀಗೆ ಅಂದರೆ, ಸರ್ವಭೂತ ಹೃದಯ ಮುನಿಂ ಆನಂದಸ್ವಿ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ರುದ್ರದೇವರಿದ್ದಾರೆ. ಆ ರುದ್ರ ರೂಪಗಳಿಂದ ಜಗ ಉತ್ತರ ಕೊಟ್ಟರು. ಇಲ್ಲಿ ಯಾಕೆ ಏನು ಈ ಸಂದರ್ಭ ಅಂದಾಗ ವಿಷ್ಣು ಪುರಾಣದಲ್ಲಿ ಇದನ್ನು ವಿಸ್ತಾರವಾಗಿ ಹೇಳುತ್ತಾ ಬರ್ತಾರೆ. ಶುಕಾಚಾರ್ಯರು ಯದ್ಯಪಿ ಭಗವಂತನ ದರ್ಶನ ಮಾಡಿದರು, ಹೃದಯದಲ್ಲೇ ದರ್ಶನ ಮಾಡಿದವರು ಅಂದರೆ ಅಪರಕ್ಷ ಜ್ಞಾನಿಗಳು. ಅಂಥವರಿಗೆ ಗೊತ್ತಾಗಬೇಕಾಗಿದ್ದೆಲ್ಲ ಗೊತ್ತಾಗಿದೆ, ಗೊತ್ತಾಗಬೇಕಾಗಿದ್ದೆಲ್ಲ ಗೊತ್ತಾಗಿದೆ, ಭಗವಂತನ ದರ್ಶನವನ್ನು ಮಾಡಿದ್ದಾರೆ. ಅಂಥವರು ಎದುರಿಗೆ ಭಗವಂತನ ರೂಪ ವೇದವ್ಯಾಸ ರೂಪವನ್ನು ಇಟ್ಟುಕೊಂಡು ಅವರು ಸರ್ವತ್ರ ವ್ಯಾಪ್ತನಾದ ಭಗವಂತನ ರೂಪವನ್ನು ನೋಡಬೇಕು ಅಂತ ಆಸೆ ಆಯಿತಂಥವರಿಗೆ. ಅಂದರೆ ಅವರು ರುದ್ರದೇವರು, ಅಹಂಕಾರ ತತ್ವದ ಪರಿಧಿಯೊಳಗಿರತಕ್ಕಂಥ ರೂಪಗಳು ಮಾಡತಕ್ಕಂಥ ವ್ಯಾಪಾರವನ್ನು ನೋಡಬೇಕು ಅಂತ ಮನಸ್ಸಿಗೆ ಬಂದು ಹಾಗೇ ಹೊರಟು ಹೋಗ್ತಾ ಇದ್ದಾರೆ ಭಗವಂತನ ಒಂದು ಚಿಂತನಾ ಮಾರ್ಗದಲ್ಲಿ. ಆವಾಗ ವೇದವ್ಯಾಸ ದೇವರು, ಯದ್ಯಪಿ ಅವರು ಹೊರಟು ಹೋದರೆ ವಿರಹ ಅಂಬೋದು ವೇದವ್ಯಾಸ ದೇವರಿಗಿಲ್ಲ. ಯಾಕೆ, ಶುಕಾಚಾರ್ಯರು ಸರ್ವತ್ರ ಇರೋರೆ, ಭಗವಂತ ಅಂತೂ ಮೊದಲೇ ಸರ್ವತ್ರ ಇರ್ತಾನೆ. ಆದ್ದರಿಂದ ಶುಕಾಚಾರ್ಯರನ್ನು ಬಿಟ್ಟು ಇರುವ ಪ್ರಸಂಗ ವೇದವ್ಯಾಸರಿಗಿಲ್ಲವೇ ಇಲ್ಲ, ವೇದವ್ಯಾಸರಿಗಿಲ್ಲವೇ ಇಲ್ಲ. ಆದರೆ ವಿರಹ ತಡಕೊಳ್ಳಾರದೇ ಇರುವವರಂತೆ ಅವರನ್ನು ನೋಡಿ ಕರೆದರು ಪುತ್ರ. ಅದಕ್ಕಂದರೂ ತಮಗೆ ವಿರಹ ಇಲ್ಲದಿದ್ದಾಗ ಮತ್ತು ವಿರಹ ಇದ್ದಂತೆ ಕರೆದದ್ದು ಯಾಕೆ ಅಂದರೆ, ಅದಕ್ಕಂದರೂ ಆ ಶುಕಾಚಾರ್ಯರಿಗೆ ಭಾಗವತವನ್ನು ಅಧ್ಯಯನ ಮಾಡಿಸಿ ಶುಕಾಚಾರ್ಯರಿಂದ ಅವರನ್ನ ಉದ್ಧಾರ ಮಾಡಬೇಕು ಅಂತ, ಆ ರಸವನ್ನು ಪಾನ ಮಾಡಬೇಕು ಅಂತ ಅವರು ಕಲಿತರು. ಆ ಕಲಿತ ಮೇಲೆ ಭಗವಂತ ಹೇಳ್ತಾ ಇದ್ದಾನೆ, ವೇದವ್ಯಾಸರು ಭಗವಂತ, ಶುಕಾಚಾರ್ಯರನ್ನು ನಾನು ಜಗತ್ತಿಗೆ ಈ ಭಾಗವತವನ್ನು ಉಪದೇಶ ಕೊಡಲಿಕ್ಕೆ ಕಳಿಸಿಕೊಡ್ತಾ ಇದ್ದೇನೆ. ಶುಕಾಚಾರ್ಯರು ಸಾಮಾನ್ಯ ವ್ಯಕ್ತಿ ಅಂತ ತಿಳಿಯಬಾರದು, ಶುಕಾಚಾರ್ಯರು ಸಾಮಾನ್ಯ ವ್ಯಕ್ತಿ ಅಂತ ತಿಳಿಯಬಾರದು. ಆದ್ದರಿಂದ ಶುಕಾಚಾರ್ಯರು ಯಾರು ಅಂದರೆ ಸಾಕ್ಷಾತ್ ರುದ್ರದೇವರು ಅಂತ ಜಗತ್ತಿಗೆ ಗೊತ್ತಾಗಬೇಕು ಆ ಉದ್ದೇಶದಿಂದ ಕರೆದರು. ಹೇ ಮಗು, ನೀನು ಯಾರೋ ತೋರಿಕೊಳ್ಳು ಜಗತ್ತಿಗೆ ಅಂತ. ಅದಕ್ಕೆ ಪುತ್ರ ಅಂತ ಕರೆದುಕೊಳ್ಳೆ, ಒಬ್ಬರೇ ಉತ್ತರ ಕೊಡದೆ ಎಲ್ಲ ರೂಪಗಳಿಂದ ಉತ್ತರ ಕೊಟ್ಟರು. ಎಲ್ಲ ರೂಪಗಳಿಂದ ಉತ್ತರ ಕೊಡೋದರ ಮೂಲಕ ಸರ್ವಭೂತ ಹೃದಯ ಮುನಿಂ ಆನತಸ್ಮಿ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿರತಕ್ಕಂಥ ರುದ್ರದೇವರು ಅನ್ನುವುದು ಗೊತ್ತಾಗಿತ್ತು. ಅಂಥ ಶುಕಾಚಾರ್ಯರಿಗೆ ನಮಸ್ಕಾರ. ಯಸ್ವಾನುಭಾವ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿ ದೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಹ ಪುರಾಣ ಗುಹ್ಯಂ ತಂ ವ್ಯಾಸಸೂರಮುಪಯಾಮಿ ಗುರುಂ ಮುನೀನಾಂ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಏಕಂ, ಅಂದರೆ ಎಲ್ಲ ಶ್ರುತಿಗಳು ಆದಮೇಲೆ ಪುರಾಣಗಳು ಎಲ್ಲವೂ ಕೂಡ ತಮ್ಮ ಹೃದಯದಿಂದ ತೋರಿಕೊಡುವುದು ಯಾವುದನ್ನು ಜಗತ್ತಿಗೆ, ಅಂದರೆ ಅತಿ ತಿತೀರ್ಷತಾಂತಮೋಂಧಂ, ತಮ್ಮ ಹೃದಯದಲ್ಲಿರುವ ಅಜ್ಞಾನವನ್ನು ಧ್ವಂಸ ಮಾಡಿಕೋಬೇಕು ಅಂತ ಎಲ್ಲ ಜೀವರಾಶಿಗಳಿಗೆ ಇಚ್ಛ. ಅಂದರೆ ಅಜ್ಞಾನ ಕಳ್ಕೋಬೇಕು, ಜ್ಞಾನ ಪಡೆಯಬೇಕು ಅಂತ. ಅಂಥ ಜೀವರಾಶಿಗಳಿಗೆ ಶಾಸ್ತ್ರವೇ ತೋರಿದ ದೀಪ ಯಾವುದು? ಆಧ್ಯಾತ್ಮ ದೀಪ. ಅಂದರೆ ಆತ್ಮ ಅಂದರೆ ಜೀವ, ಜೀವನ ಅಧಿ ಒಳಗಿರತಕ್ಕಂಥ ದೀಪ ಯಾವುದು ಅಂದರೆ ಭಗವಂತ, ಬಿಂಬಮೂರ್ತಿಯಾದ ಭಗವಂತ. ಅದಕ್ಕೆ ಸಾಮಾನ್ಯವಾಗಿ ನಾವು ಈ ಮಂತ್ರಪುಷ್ಪ ಹೇಳುವ ಕಾಲಕ್ಕೆ ಸಹಸ್ರ ಶೀರ್ಷಂ ದೇವಂ ಅಂತ ಹೇಳ್ತೀರ. ಆ ಹೇಳಿದಾಗ ಅದರೊಳಗೆ ಹೇಳ್ತಾರೆ, ಎಲ್ಲ ನಾಡಿಗಳಿವೆ, ಹೃದಯ ಕಮಲವಿದೆ, ಅಧೋಮುಖವಾಗಿದೆ ಅಂತ ಹೇಳುತ್ತಾ, ತಸ್ಯ ಅಲ್ಲಿ ಅಗ್ನಿಶಿಖೆ ಇದೆ. ಯಾವುದು? ಹೃದಯ ಕಮಲದಲ್ಲಿ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸ ಬ್ರಹ್ಮ ಸ ಶಿವ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರ. ನಿಮ್ಮ ಹೃದಯದಲ್ಲೇ ಅಗ್ನಿ ಉರಿಯುತ್ತಾ ಇದೆ, ಶಿಖ ದೀಪದ ಶಿಖ ಉರಿಯುತ್ತಾ ಇದೆ, ಅದರೊಳಗೆ ಭಗವಂತನಿದ್ದಾನೆ ಅಂತ ವೇದ ಮಂತ್ರ ಹೇಳುತ್ತೆ. ಅಂಥ ಹೃದಯದಲ್ಲಿರುವ ಭಗವಂತನನ್ನು ಯಾರು ತಿಳಿಯುತ್ತಾರೋ ಅವರ ಅಜ್ಞಾನಾದಿ ದೋಷಗಳೆಲ್ಲ ನಾಶವಾಗಿ ಬಿಡುತ್ತೆ. ಆದ ಕಾರಣ ಅಂಥ ಭಗವಂತನನ್ನು ತೋರಿಸಿಕೊಟ್ಟವರು, ಹೃದಯದಲ್ಲಿರುವ ಬಿಂಬಮೂರ್ತಿಯ ಎಚ್ಚರವನ್ನು ಜಗತ್ತಿಗೆ ಮೂಡಿಸಿಕೊಟ್ಟಂಥ ಶುಕಾಚಾರ್ಯರಿಗೆ ನಮೋ ನಮಃ ಅಂತ ಚೆನ್ನಾಗಿ ತಿಳಿಸಿಕೊಟ್ಟರು. ಚೆನ್ನಾಗಿ ಹಿಡುತ್ತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ದೀರಾ. ಈ ಪ್ರಶ್ನೆಗಿಂತ ಜಗತ್ತಿಗೆ ಮಂಗಳ ಆಗುತ್ತೆ. ಸವೈ ಪುಂಸಾನ್ ಪರೋ ಧರ್ಮ ಯಥೋ ಭಕ್ತಿ ರದಕ್ಷದೆ ಅಹೈತುಕಿ ಅವ್ಯವಹಿತ ಯಯಾ ಆತ್ಮ ಆಶುಪ್ರಸೀದತಿ. ಹೇಳುತ್ತಾರೆ, ಮನುಷ್ಯರಾದವರಿಗೆ ಯಾವುದು ಧರ್ಮ? ಸವೈ ಪುಂಸಾಂ ಪರೋ ಧರ್ಮ. ಯಾವುದು ಶ್ರೇಷ್ಠವಾದ ಧರ್ಮ ಅಂದರೆ, ಯಾವ ಧರ್ಮಾನುಷ್ಠಾನ ಮಾಡೋದರಿಂದ ಅಧೋಕ್ಷಜೇ ಭಕ್ತಿ, ಭಗವಂತ ಅಧೋಕ್ಷಜ ನಮ್ಮ ಇಂದ್ರಿಯಗಳನ್ನು ನಿಯಾಮನ ಮಾಡತಕ್ಕಂಥ ಭಗವಂತ, ಅವನಲ್ಲಿ ಭಕ್ತಿ ಬರಬೇಕು. ಎಂಥ ಭಕ್ತಿ ಬರಬೇಕು ಅಂದರೆ ಅಹೈತುಕಿ ಅವ್ಯವಹಿತ, ನೆಪವಿಲ್ಲದ ಭಕ್ತಿ ಬರಬೇಕು. ಇದಕ್ಕಾಗಿ ಭಕ್ತಿ, ಈ ಫಲ ಬರಬೇಕು ನನಗೆ, ಅದಕ್ಕಾಗಿ ಭಕ್ತಿ ಮಾಡುತ್ತೇನೆ ಅಂತ ಮಾಡಬಾರದು. ಯಾವ ಹೇತುವೂ ಇಲ್ಲದೇ ಇರುವಂಥ ಅಹೈತುಕಿ ಅಷ್ಟೇ ಅಲ್ಲ, ಆ ಭಕ್ತಿ ಹೇಗಿರಬೇಕು? ಅವ್ಯವಹಿತ ಭಕ್ತಿ, ಎಡವಿಡದೇ ಇರತಕ್ಕಂಥ ಭಕ್ತಿ ಬರಬೇಕು. ಅಹೈತುಕಿ ಅವ್ಯವಹಿತ ಯಯಾ ಆತ್ಮ ಆಶ ಪ್ರಸೀದತಿ, ಆ ಭಕ್ತಿಯಿಂದಲೇ ಭಗವಂತ ಬೇಗ ಪ್ರಸನ್ನನಾಗ್ತಾನೆ. ಅಂಥ ಭಕ್ತಿ ಅದೇನಯ್ಯ ಶಾಸ್ತ್ರದ ಧರ್ಮ. ದೇ ಹೇಳಿದ್ದೇ ಶಾಸ್ತ್ರ ನಮಗೆ ಅಧೋಕ್ಷಜನಾದ, ಅಕ್ಷಜ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳನ್ನು ಅಧೋಕ್ಷಜ ಅಂದರೆ ಅಧಕ್ಕರಿಸಿದವ, ಇಂದ್ರಿಯಗಳ ನಿಯಮನ ಇರತಕ್ಕಂಥ ಆ ಭಗವಂತ ಏನಿದ್ದಾನೆ, ಆ ಭಗವಂತನ ಪಾದಾರವಿಂದದಲ್ಲಿ, ಅದಕ್ಕೆ ಆ ದೇವರ ಪಾದದಲ್ಲಿ ಎಂಥ ಭಕ್ತಿ ಇರಬೇಕು ನಮಗೆ ಅಂದರೆ, ಎಂದು ನಿಶ್ಚಲ ನಿರ್ವ್ಯಾಜ ನಿಶ್ಚಲ ಸತ್ ಗುಣ ಗಣ ಬೃಹತೀಂ ಶಾಶ್ವತೀಂ ಆಶುದೇವ ಹೇಳ್ತಾರೆ. ಗೋವಿಂದೇ ದೇಹಿ ಭಕ್ತಿ, ದೇವರಲ್ಲಿ ಭಕ್ತಿಯನ್ನು ಕೊಡಿ. ಅದೆಂಥ ದಾಖಲಬೇಕು? ಅಹೈತುಕಿ, ಯಾವ ಕಾರಣದಿಂದ ಬರಬಾರದು, ಅವ್ಯವಹಿತ. ಅಂಥ ಭಕ್ತಿ ಒಂದ್ಸಲ ಬಂತು ಮತ್ತು ಬರಲೇ ಇಲ್ಲ, ಅದಕ್ಕೊಂದು ಬಹಳ ವ್ಯವಹಿತ ಆಯಿತು ಭಕ್ತಿ ಒಂದು. ಅಲ್ಲಿ ನಾವು ವಿಶೇಷವಾದ ಅಹೈತುಕಿ ಅವ್ಯವಹಿತ ಎಡಬಿಡದೇ ಇರುವ ಭಕ್ತಿ ನಮಗೆ ಬರಬೇಕು. ಅದರಿಂದ ಭಗವಂತ ಅನುಗ್ರಹ ಮಾಡುತ್ತಾನೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯಂ ಜ್ಞಾನಂಚ ಯದಹೇತುಕಂ. ಭಗವಂತನಲ್ಲಿ ಭಕ್ತಿಯೋಗವನ್ನು ಯಾರು ಮಾಡುತ್ತಾರೋ, ಭಕ್ತಿಯನ್ನೇ ದೇವರಲ್ಲಿ ಪ್ರಯೋಗ ಮಾಡುತ್ತಾರೋ, ಅವರಿಗೆ ವೈರಾಗ್ಯ ಬೇಗ ಹುಟ್ಟುತ್ತೆ. ಅಹೈತುಕಂ ಜ್ಞಾನ ಅಂದರೆ ಚೆನ್ನಾಗಿ ಭಗವಂತನೇ ಬೇಕು ನನಗೆ, ಭಗವಂತನಿಂದ ಯಾವುದೂ ಬೇಡ ಅನ್ನುವ ಅದ್ಭುತವಾದ ಜ್ಞಾನ ಬರುತ್ತೆ. ನಂತರ ಧರ್ಮಸ್ವನುಷ್ಠಿತ ಪುಂಸ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದಯ್ಯತಿರತಿ ಶ್ರಮಯೇವ ಹಿ ಕೇವಲ. ಹೇಳುತ್ತಾರೆ ನಾವು ಧರ್ಮಾನುಷ್ಠಾನ ಮಾಡುತ್ತಾ ಇರ್ತೀವಿ, ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಪರಿಹರಣ ಪಾಠ ಪ್ರವಚನ ಧ್ಯಾನ ಏನೇನು ಮಾಡುತ್ತಾ ಇರ್ತೇವೆ. ಈ ಧರ್ಮ ಮಾಡಿದರಿಂದ ನಮಗೆಂದೇನಾಗಬೇಕು ಅಂದರೆ ಭಗವಂತನಲ್ಲಿ ರತಿ ಬರಬೇಕು. ಭಗವಂತನಲ್ಲಿ ನಮಗೆ ವಿಶೇಷವಾದ ಆಸಕ್ತಿ, ಅವನಲ್ಲೇ ಸಂತೋಷ ಸಿಗಬೇಕು ನಮಗೆ. ಅದೇ ಬರಲಿಲ್ಲವ ಶಾಸ್ತ್ರದಿಂದ ನಮಗೆ ಅದಕ್ಕೆ ಹೇಳ್ತಾರೆ ಆ ಧರ್ಮ ಮಾಡಿದ್ದೆಲ್ಲವೂ ಕೂಡ ಶ್ರಮಯೇವ ಈ ಒಣಾಶ್ರಮ ಆಗಿಬಿಡುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾರೆ ತಚ್ಛ್ರದ್ಧಾನ ಮುನಯ ಜ್ಞಾನ ವೈರಾಗ್ಯಯುಕ್ತಯ ಪಶ್ಯಂತ ಆತ್ಮನಿ ಚಾತ್ಮಾನ ಭಕ್ತ ಭಕ್ತಿಯ ಕೃತಿ ಗೃಹೀತಯ. ಅದರಿಂದ ಭಗವಂತನಲ್ಲೇ ಶ್ರದ್ಧೆಯನ್ನು ಮಾಡತಕ್ಕಂಥ ಮುನಿಗಳು ಜ್ಞಾನ ವೈರಾಗ್ಯಗಳಿಂದ ಕೂಡಿಕೊಂಡು ಒಳ್ಳೆ ಭಕ್ತಿಯಿಂದ ಭಗವಂತನನ್ನು ನೋಡುತ್ತಾರೆ. ಎಲ್ಲಿ ನೋಡುತ್ತಾರೆ? ತಮ್ಮೊಳಗೆ ಭಗವಂತನನ್ನು ನೋಡುತ್ತಾರೆ, ಬಿಂಬನ ದರ್ಶನ ಮಾಡಿಕೊಳ್ಳುತ್ತಾರೆ ಎಂದು. ತಸ್ಮಾತ್ ಏಕೇನ ಮನಸ ಭಗವಾನ್ ಸತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಇಲ್ಲಿ ಹೇಳ್ತಾ ಇದ್ದಾರೆ ವರ್ಣಾಶ್ರಮ ವಿಭಾಗಶಃ ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣ. ನಮ್ಮ ವರ್ಣ ನಮ್ಮ ಆಶ್ರಮ ಯಾವುದಿದೆ ಅದಕ್ಕೆ ತಕ್ಕಂಥ ಧರ್ಮ ಕರ್ಮಗಳನ್ನು ಮಾಡುವುದು ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಬೇಕು, ಇನ್ಯಾವುದನ್ನು ಬಯಸಿ ಮಾಡಬಾರದು. ಇನ್ನು ಮುಂದೆ ಹೇಳುತ್ತಾ ಇದ್ದಾರೆ ಒಂದೇ ಮನಸ್ಸಿನಿಂದ ಭಗವಂತನಾದ ಶ್ರೀಹರಿಯ ಪದಾರವಿಂದವನ್ನು ಚಿಂತನೆ ಮಾಡುವುದೇ ಅಥವಾ ಕೇಳುವುದು ಮನನ ಮಾಡು ಶ್ರೋತವ್ಯಶ್ಚ ಕೀರ್ತಿತವ್ಯಶ್ಚ. ಅವನನ್ನು ಚೆನ್ನಾಗಿ ಕೀರ್ತನೆ ಮಾಡಬೇಕು. ಇನ್ನು ಮುಂದೆ ಹೇಳ್ತಾರೆ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಅವನೇ ಧ್ಯೇಯನಾಗಿದ್ದಾನೆ ಅಂದರೆ ಧ್ಯಾನ ಅವನಂತೆ ಮಾಡಬೇಕು, ಅವನದ್ದೇ ಪೂಜ್ಯ ಮಾಡಬೇಕು. ಈ ರೀತಿ ಯಾರಿರ್ತಾರೋ ಅವರಿಗೆ ಮೋಕ್ಷ ಕಡ್ಡಾಯವಾಗಿ ಸಿಗುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಯದನುಧ್ಯಾಯಿನೋ ಯುಕ್ತಃ ಕರ್ಮಗ್ರಂಥಿ ನಿಬಂಧನ ಛಿಂದಂತೆ ಕೋವಿದಾಸ್ತಸ್ಯ ಕೋನಪುರಿಯ ಕಥಾರತಿ. ಕಥಾರತಿ ಅಂದರೆ ಬಿಂಬನ ಏನು ವಿಶೇಷವಾದ ಚಿಂತನೆ, ಭಗವಂತ ಮಾಡಿಸ್ತಾ ಇದ್ದಾನೆ ನಾನಾಗಿ ಮಾಡಲಾರೆ, ಭಗವಂತ ಮಾಡಿಸ್ತಾ ಇದ್ದಾನೆ ನಾನಾಗಿ ಮಾಡಲಾರೆ. ಈ ರೀತಿಯಾಗಿ ಪ್ರತಿಯೊಂದು ಕರ್ಮ ನಡೆಯುವಾಗ ಭಗವಂತನ ಎಚ್ಚರದಲ್ಲಿ ವಿಶೇಷವಾಗಿರತಕ್ಕಂಥ ಚಿಂತನೆ ಬರಬೇಕು. ಆದ್ದರಿಂದ ಈ ಕಥಾ ಅಂದರೆ ಬಿಂಬನ ಚಿಂತನ ಅಂದರು. ಸ್ವಾಮಿಯೇ ನನ್ನೊಳಗಿದ್ದು ಸಕಲ ಕರ್ಮ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಏನು ಬರುತ್ತಲ್ಲ ಅದರಿಂದಾಗಿ ಕರ್ಮಗ್ರಂಥಿ ನಿಬಂಧನ ಈ ಲಿಂಗ ದೇಹವೇ ನಾಶವಾಗಿ ಬಿಡುತ್ತೆ. ಅದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಹೇಳ್ತಾರೆ ಶುಶ್ರೂಷೋಹ ಶ್ರದ್ಧಾನಸ ವಾಸುದೇವ ಕಥಾರತಿ ಸ್ಯಾತ್ ಮಹತ್ಸೇವಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಪದಾರವಿಂದವನ್ನು ಪಡೆಯಲಿಕ್ಕೆ ಬೇಕಾಗಿರತಕ್ಕಂಥ ಭಕ್ತಿ ಎಲ್ಲಿಂದ ಬರುತ್ತೆ? ವಾಸುದೇವನ ಕಥೆಯಲ್ಲಿ ರತಿ. ಕಥಾರತಿ ಎಂದುಕೊಳ್ಳೆ ಸಾಮಾನ್ಯ ಕಥೆಯಲ್ಲ. ಜ್ಞಾನಿಗಳು ಹೇಳ್ತಾರೆ ಬಿಂಬ ಪ್ರತಿಬಿಂಬ ಭಾವದ ಚಿಂತನಾ ಪೂರ್ವಕ ಬಿಂಬಕ್ರಿಯಾ ಚಿಂತನ ಎಂಬುದನ್ನು ಕಥಾ ಅಂತ ಹೇಳ್ತಾರೆ. ನಮ್ಮೊಳಗೆ ನಿಂತು ಭಗವಂತ ಮಾಡಿ ಮಾಡಿಸುವ ಚರ್ಯಗಳನ್ನು ಕಥಾ ಅಂದರು. ಅಂತ ಆ ರೀತಿಯಾಗಿ ವಾಸುದೇವ ಕಥಾರತಿ ಯಾರಿಗಾದರೆ ಭಗವಂತ ನನ್ನೊಳಗೆ ನಿಂತು ಸಕಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಅನುಭವಕ್ಕೆ ಬರ್ತಾ ಇದೆ, ಜ್ಞಾನ ಅನುಭವಕ್ಕೆ ಬರ್ತಾ ಇದೆ. ಅಂಥವರು ವಿಶೇಷವಾಗಿ ಚಿಂದಂತಿ ಕೋವಿದಾಹ ತಸ್ಯ, ವಿಶೇಷವಾಗಿ ನಮ್ಮ ಅಜ್ಞಾನವನ್ನು ನಾಶ ಮಾಡತಕ್ಕಂಥ ಆ ಭಗವಂತನ ಕಥೆಯನ್ನು ಯಾರು ಕೇಳಲ್ಲ, ಜ್ಞಾನಿಗಳಾದವರು ಕೇಳುತ್ತಾರೆ. ಯಾರಾದರೆ ಈ ಕಥೆಯನ್ನು ಕೇಳಬೇಕು, ವಾಸುದೇವನ ಕಥ ಕೇಳಿ ಕೇಳಿ ಅದರ ರತಿ ಬರಬೇಕಾದರೆ ಎಲ್ಲಿಂದ ಸಿಗುತ್ತೆ ಅಂದರೆ, ಮಹತ್ ಸೇವೆಯ ವಿಪ್ರಾಹ ಪುಣ್ಯಶ್ರ ತೀರ್ಥ ನಿಷೇವಣಾತ್, ಪುಣ್ಯತೀರ್ಥಗಳನ್ನು ಸೇವಾ ಮಾಡಲಿಕ್ಕೆ ಹೋದರೆ ಅಲ್ಲಿ ವಿಶೇಷವಾಗಿ ಜ್ಞಾನಿಗಳು ಸಿಗ್ತಾರೆ, ಆ ಜ್ಞಾನಿಗಳಿಂದ ಉಪದೇಶವಾಗುತ್ತೆ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸುರುತ್ಸತಾ. ತನ್ನ ಕಥೆಯನ್ನು ಸದಾ ಕೇಳತಕ್ಕಂಥ ವ್ಯಕ್ತಿಗಳಿಗೆ ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ಯಾರು ಕಥೆಯನ್ನು ಚೆನ್ನಾಗಿ ಭಗವಂತನ ಕೇಳುತ್ತಾರೋ ಅವರ ಕಿವಿಯ ಮೂಲಕ ಭಗವಂತ ಅವರ ಹೃದಯಕ್ಕೆ ಸೇರಿಬಿಡ್ತಾನೆ. ಸೇರಿಬಿಟ್ಟು ಅಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ, ಸಜ್ಜನರಿಗೆ ಅವರಿಂದ ಏನೂ ಬೇಡದೆ ಅವರನ್ನು ಉದ್ಧಾರ ಮಾಡತಕ್ಕಂಥ ಭಗವಂತ ಏನಿದ್ದಾನಲ್ಲ, ಆ ಭಗವಂತ ಕಥೆಗಳ ಮೂಲಕ ಎಲ್ಲರ ಹೃದಯಕ್ಕೆ ಸೇರಿಕೊಂಡು ಅವರ ಹೃದಯದಲ್ಲಿರತಕ್ಕಂಥ ಕಲ್ಮಶವನ್ನು ನಾಶ ಮಾಡಿಬಿಡ್ತಾನೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವದ್ಗುತ್ತಮ ಶ್ಲೋಕೆ ಭಕ್ತಿರ್ಭವತಿ ನಷ್ಟಿಗೆ. ಒಳಗೆ ನಾನಾ ರೀತಿಯಾದ ತೊಂದರೆ ಕೊಡತಕ್ಕಂಥ ಮಾನಸಿಕ ಪ್ರಭಾವವೆಲ್ಲವೂ ಹೋಗಿಬಿಟ್ಟರೆ ಅಭದ್ರೇಷು ನಷ್ಟಪ್ರಾಯೇಷು ಅಂದರು. ನೋಡಿ, ದೇವರ ಹತ್ರ ಬರಬೇಕು, ಮನಸ್ಸು ಬಂತು, ಇನ್ನೇನು ಹೆಜ್ಜೆ ಹಾಕಬೇಕು, ಅಷ್ಟರೊಳಗೆ ಇನ್ನೊಂದು ಆಲೋಚನೆ ಬಂತು, ನಾಳೆ ಹೋಗೋಣ, ಇವತ್ತು ಹೋಗಬೇಕು ಅಂತ ಹೊರಟಿದ್ರು, ಕೂಡಲೇ ಬರುತ್ತೆ ಬೇಡ ಅಂತ. ಅದ್ಯಾಕೆ ಬೇಡ ಅಂತ ಬಂತು, ಪಾಪ ಕೂತಿದೆ, ಅದನ್ನು ಅಭದ್ರ ಅಂದರು. ಆ ರೀತಿಯಲ್ಲಿ ನಮ್ಮ ಒಳಗೆ ಪಾಪಗಳು ಕೂತಿರೋದರಿಂದ ದೇವರ ಕಡೆಗೆ ನಾವು ಬರಲಿಕ್ಕಾಗ್ತಾ ಇಲ್ಲ. ಆ ಪಾಪಗಳು ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಹೀಗೆ ದೇವರ ಕಥೆಯನ್ನು ಸದಾ ಶ್ರದ್ಧೆಯಿಂದ ಕೇಳಬೇಕು. ಕೇಳುವ ಕಾಲಕ್ಕೆ ತಲೆಯಲ್ಲಿ ಫಲದ ವಿಚಾರ ಬೇಕು. ಯಾವ ಫಲದ ವಿಚಾರ ಅಂದರೆ, ನನ್ನ ಒಳಗಿರತಕ್ಕಂಥ ನಾನಾ ಕಷ್ಮಲಗಳು ನಾಶ ಆಗಿಬಿಡುತ್ತೆ ಈ ಭಾಗವತವನ್ನು ಕೇಳಿದ್ದರಿಂದ, ಭಗವಂತನೇ ಸಿಗ್ಬಿಡ್ತಾನೆ ನನಗೆ ಅಂತ ಆ ಚಿಂತನೆ ಪೂರ್ವಕವಾಗಿರತಕ್ಕಂಥ ಕರ್ಮಾನುಷ್ಠಾನ ಮಾಡಬೇಕು ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚೇ ಚೇತಃ ಏತೈಹಿ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಆ ಒಡಗಿರತಕ್ಕಂಥ ನಾನಾ ಪಾಪಗಳು ನಾಶ ಆದ ಕೂಡಲೇ ದೇವರ ಚಿಂತನೆ ಮೂಲಕ ನಾನಾ ಪಾಪಗಳು ನಾಶ ಆದ ಕೂಡಲೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ. ಭಾಗವತ ಸೇವಾ ಅಂದರೆ ಭಾಗವತ ಗ್ರಂಥದ ಸೇವಾ. ಭಾಗವತ ಜ್ಞಾನಿಗಳು ಭಾಗವತರು ಅಂತ ಕರೀತಾರೆ. ಆ ಭಾಗವತ ಸೇವಾ ಅಂದರೆ ಜ್ಞಾನಿಗಳ ಸೇವಾ ಒಂದು ಕಡೆ ಮಾಡ್ತಾ ಇರಬೇಕು, ಇನ್ನೊಂದು ವಿಶೇಷವಾಗಿ ಭಾಗವತ ಸೇವಾ, ಭಾಗವತವನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಅವಾಗ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ಭವತಿ ನೈಷ್ಠಿಕೆ, ಭಗವಂತನಲ್ಲಿ ನಿಷ್ಠಾಪೂರ್ಣವಾಗಿರತಕ್ಕಂಥ ಭಕ್ತಿ ನಮ್ಮಲ್ಲಿ ಬಂದೇ ಬರುತ್ತೆ. ಅವಾಗ ಹೇಳ್ತಾರೆ ಆ ಭಗವಂತನಲ್ಲಿ ವಿಶೇಷವಾದ ನಿಷ್ಠಾಪೂರ್ವಕವಾದ ಭಕ್ತಿ ಯಾವಾಗ ಬರುತ್ತೋ, ತದಾ ರಜಸ್ತಮೋಭಾವ ಕಾಮಲೋಭಾದಯಶ್ಚೇ ಚೇತಃ ಏತೈಹಿ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಅವಾಗ ರಜೋಗುಣ ತಮೋಗುಣ ಎಲ್ಲವೂ ಹೋಗಿ ಸತ್ವಗುಣದ ಅಭಿವೃದ್ಧಿ ನಮ್ಮಲ್ಲಿ ಆಗುತ್ತೆ. ಅವಾಗ ಏನಾಗುತ್ತೆ ಎಂದು ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಭಕ್ತಿ ಬರುತ್ತೆ, ಮಾನಸಿಕ ಶಾಂತಿ ಸಿಗ್ತಾ ಬರುತ್ತೆ, ಸಂತೋಷ ಸಿಗುತ್ತೆ. ಇವಂ ಪ್ರಸನ್ನ ಮನಸಃ ಭಗವದ್ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಘರ್ಷ ಜಾಯತೆ. ಯಾರಾದರೆ ವಿಶೇಷವಾಗಿರ ಇರತಕ್ಕಂಥ ರಜೋಗುಣ ತಮೋಗುಣ ಎಲ್ಲವೂ ಹೋಯಿತು, ಆವಾಗ ಮನಸ್ಸು ಪ್ರಸನ್ನವಾಗುತ್ತೆ. ಆ ಪ್ರಸನ್ನವಾಗಿದಾಗ ವಿಶೇಷವಾಗಿ ಭಗವಂತನ ಭಕ್ತಿಯನ್ನು ಮಾಡುತ್ತಾ ಬಂದರೆ ಭಗವತ್ ತತ್ವವಿಜ್ಞಾನ ಮುಕ್ತ ಸಂಗಸ್ಯ ಜಾಯತೆ, ಭಗವಂತನ ತತ್ವವಿಜ್ಞಾನ ಬರುತ್ತೆ ಅಂದರೆ ಅಪರೋಕ್ಷ ಜ್ಞಾನ ಆಗುತ್ತೆ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ. ಭಗವಂತನ ಅಪರೋಕ್ಷ ಜ್ಞಾನ ಆದರೆ ಏನು ಫಲ ಅದಕ್ಕಂದರೂ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಕಷ್ಟ ಕರ್ಮಾಣಿ ತತ್ರ ದುಷ್ಟೈವಾತ್ಮನೇಶ್ವರೇ ಹೇಳ್ತಾರೆ. ಆತ್ಮನಿ ತನ್ನ ಒಳಗೆ ಭಗವಂತನನ್ನು ಯಾರು ನೋಡುತ್ತಾರೋ ಅವರಿಗೆ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದಲ್ಲಿರತಕ್ಕಂಥ ಗ್ರಂಥಿ, ಗ್ರಂಥಿ ಅಂದರೆ ವಿಶೇಷವಾದ ಲಿಂಗದೇಹ ನಾಶ ಆಗುತ್ತೋ. ಛಿದ್ಯಂತೆ ಸರ್ವ ಸಂಶಯ, ಲಿಂಗದೇಹ ನಾಶ ಆದ ಕೂಡಲೇ ಅವರಿಗಿರತಕ್ಕಂಥ ಸಮಸ್ತ ಸಂಶಯಗಳು ಹೋಗುತ್ತೆ. ಹಾಗಾದರೆ ಇಲ್ಲಿ ಲಿಂಗದೇಹ ನಾಶ ಆದ ಮೇಲೂ ಹೋಗುವ ಸಂಶಯಗಳುಂಟು. ಸಂಶಯಗಳು ಒಂದು ಮಟ್ಟದವರೆಗೆ ಪೂರ್ಣ ಕಳ್ಕೊಂಡು ಬರುತ್ತಾರೆ, ಧ್ಯಾನ ಮಾಡುತ್ತಾರೆ, ದೇವರ ದರ್ಶನ ಮಾಡುತ್ತಾರೆ, ನಂತರ ಅವರಿಗೆ ಇರತಕ್ಕ ವಿಶೇಷ ಸಂಶಯಗಳೆಲ್ಲ ದೇವರ ದರ್ಶನ ಆದ ಮೇಲೆ ಹೋಗುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ದಾಸ ಕರ್ಮಾಣಿ, ಇವನ ಕರ್ಮಗಳೆಲ್ಲ ನಾಶ ಆಗುತ್ತೆ, ಸಂಚಿತ ಕರ್ಮಗಳೆಲ್ಲ ನಾಶ ಆಗುತ್ತೆ, ಮುಂದೆ ಬರತಕ್ಕಂಥ ಆಗಾಮಿ ಕರ್ಮಗಳು ಅಂಟೋದಿಲ್ಲ. ನಂತರ ಪ್ರಾರಬ್ಧ ಮಾತ್ರ ಅವರು ಉಪಮರ್ದನ ಮೂಲಕ ಚೂರನ್ನು ಒಳ್ಳೇಬೇಕಾಗುತ್ತೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾಮುದ ವಾಸುದೇವೇ ಭಗವತಿ ಕುರ್ವಂತಿ ಆತ್ಮಪ್ರಸಾದನೀಂ. ಎಲ್ಲ ಜ್ಞಾನಿಗಳು ಏನು ಮಾಡುತ್ತಾರೆ ಅಂದರೆ ಹೇಳ್ತಾರೆ, ಭಕ್ತಿಯನ್ನು ದೇವರಲ್ಲಿ ಚೆನ್ನಾಗಿ ಮಾಡುತ್ತಾರೆ, ಸಂತೋಷದಿಂದ ಮಾಡುತ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಆತ್ಮಪ್ರಸಾದನೀಂ, ಭಗವಂತನ ಪ್ರಸಾದಕ್ಕೆ ಕಾರಣವಾಗಿರತಕ್ಕಂತಹ ನಿರ್ಮಲವಾದ ಪ್ರೀತಿಯನ್ನು ದೇವರ ಮೇಲೆ ಮಾಡುತ್ತಾರೆ ಜ್ಞಾನಿಗಳೆಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ, ವಾಸುದೇವ ಪರ ವೇದಾಹ ವಾಸುದೇವ ಪರ ಮಖಾಹ ವಾಸುದೇವ ಪರಾಹ ಯೋಗಾಹ ವಾಸುದೇವ ಪರಾಹ ಕ್ರಿಯಾಹ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂ ತಪಃ ವಾಸುದೇವ ಪರೋ ಧರ್ಮ ವಾಸುದೇವ ಪರಾಗತಿ. ವಾಸುದೇವ ನಾಮಕ ಭಗವಂತ ಶ್ರೀಹರಿ ಏನಿದ್ದಾನೆ ಅವನನ್ನನುಸರಿಸಿ ಎಲ್ಲವೂ ಹೋಗ್ತಾ ಇದೆ. ಅವನನ್ನ ಕುರಿತೇ ವೇದಗಳೆಲ್ಲ ಹೇಳ್ತಾ ಇವೆ, ಎಲ್ಲ ಯಜ್ಞಗಳು ಅವನ ಕುರಿತೇ ಆಗ್ತಾ ಇವೆ, ಎಲ್ಲ ಯೋಗಗಳು ಎಲ್ಲ ಕ್ರಿಯೆಗಳು ವಾಸುದೇವನ ಪರವೇ ಆಗಿದೆ. ಯಾವುದನ್ನು ತಗೊಂಡು ಕೂಡ ಅಲ್ಲಿ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು, ಅಲ್ಲಿ ಅದ್ವೈತಗಳಾಗಿರ್ಬೋದು, ಸ್ಮಾರ್ತರು ಅದ್ವೈತಿಗಳು ಯಾರೇ ಆಗಿರ್ಬೋದು, ಅವರು ಗಣಪತಿ ಪೂಜೆಯೇ ಮಾಡಿರ್ಬೋದು, ಆದರೆ ಕೊನೆಗೆ ಅವರು ಬಿಡಬೇಕಾಗಿದ್ದು ಶ್ರೀಕೃಷ್ಣಾರ್ಪಣಮಸ್ತು. ಅವರಾದರೂ ಅಷ್ಟೇ, ಅಲ್ಲಿ ರುದ್ರಾರ್ಪಣಮಸ್ತು ಅಂತ ಅದ್ವೈತಿಗಳಾದರೂ ಮಾಡೋದಿಲ್ಲ, ಕೃಷ್ಣಾರ್ಪಣಮಸ್ತು ಅಂತಲೇ ಹೇಳ್ತಾರೆ. ಆ ರೀತಿಯಾಗಿ ಯಾರಿದ್ದರೂ ಕೂಡ ಎಲ್ಲವೂ ಭಗವಂತನಿಗೆ ಸೇರುತ್ತೆ. ವಾಸುದೇವ ಪರಂ ಜ್ಞಾನಂ, ಭಗವಂತನೇ ಸರ್ವೋತ್ತಮ ಎಂಬ ಜ್ಞಾನ ಏನಿದೆ ಆ ಜ್ಞಾನದಿಂದಾಗಿ ನಮ್ಮ ಎಲ್ಲ ದೋಷಗಳು ನಾಶ ಆಗಿಬಿಡುತ್ತೆ. ವಾಸುದೇವ ಪರಾಗತಿ, ನಂತರ ವಿಶೇಷವಾಗಿ ವಾಸುದೇವ ಪರಂ ತಪಃ, ಭಗವಂತನ ಗುರಿಯಾಗಿಯೇ ತಪಸ್ಸು ಜ್ಞಾನ ಯಜ್ಞ ಎಲ್ಲವೂ ಹೊರಟಿದೆ. ಇನ್ನು ಮುಂದೆ ಹೇಳುತ್ತಾ ಇದ್ದಾರೆ, ಭಗವಂತ ತಾನೇ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವರೊಳಗೆ ತಾನೇ ನಿಂತು ಸಕಲರ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ, ಅಂಥ ದೇವರಿಗೆ ನಮೋ ನಮಃ ಅಂತ ಹೇಳಿ ಭಗವಂತನ ವಿಶೇಷವಾಗಿರತಕ್ಕಂಥ ಅವತಾರ ರೂಪಗಳ ವರ್ಣನೆ ಮಾಡುತ್ತಾ, ದಶಾವತಾರ ರೂಪಗಳು ಶುಂಶುಮಾರ ದತ್ತಾತ್ರೇಯ ವೇದವ್ಯಾಸ ಮೊದಲಾದ ಸಕಲ ರೂಪಗಳ ವರ್ಣನೆ ಮಾಡುತ್ತಾರೆ. ವರ್ಣನೆ ಮಾಡಿದಾಗ ಋಷಿಗಳು ಕೇಳುತ್ತಾರೆ, ಅಲ್ಲ ಇಂಥ ಅದ್ಭುತವಾದ ಪುಣ್ಯಕರವಾಗಿರತಕ್ಕಂಥ ಕಥೆ ಏನು ಭಾಗವತ ಕಥಾ ಇದೆ, ಈ ಕಥೆಯನ್ನು ಯಾರು ಯಾರಿಗೆ ಹೇಳಿದರು? ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜನಿಗೆ ಹೇಳಿದ್ದು. ಪರೀಕ್ಷಿನ್ ಮಹಾರಾಜ ಎಲ್ಲಿ ಕೇಳಿದ್ದು? ನದೀ ತಟದಲ್ಲಿ ಕೂತ್ಕೊಂಡು ಕೇಳಿದ್ದು. ನದೀ ತಟದಲ್ಲಿ ಶುಕಾಚಾರ್ಯರು ಕೇಳುವಾಗ ಎಲ್ಲರಿದ್ರು ಅಲ್ಲಿ ನಾನಿದ್ದೆ, ನಾನು ಅದನ್ನು ನಾನು ತಿಳ್ಕೊಂಡು ಬಂದಿದ್ದೇನೆ ಅಂತ ನೀವು ಹೇಳಬೇಕಾಗಿತ್ತು. ಅಂಥ ಕಾಲಕ್ಕೆ ವಿಶೇಷವಾಗಿರತಕ್ಕಂಥ ಭಗವಂತನ ಆ ಕಥ, ಭಾಗವತ ಕಥ ವೇದವ್ಯಾಸರು ಯಾವ ಕಾರಣದಿಂದ ರಚನೆ ಮಾಡಿದರು, ಆ ರಚನೆ ಮಾಡಲಿಕ್ಕೆ ಏನು ಕಾರಣ? ಅವಾಗಂದ್ರು ತೃತೀಯ ಯುಗ ದ್ವಾಪರ ಯುಗ ಬಂತು. ದ್ವಾಪರ ಬಂತು. ದ್ವಾಪರ ಬಂದಾಗ ಭಗವಂತ ವಿಶೇಷವಾಗಿ ತಾನು ಪ್ರಾದುರ್ಭೂತನಾಗಿ ಬಂದ, ವೇದವ್ಯಾಸರೂಪಿಯಾಗಿ. ನಂತರ ಸರಸ್ವತಿ ನದಿ ತೀರದಲ್ಲಿ ಒಳ್ಳೆ ಪರ್ಣಕುಟೀರ, ಪರ್ಣಕುಟೀರದಲ್ಲಿ ಇವರು ವೇದವ್ಯಾಸ ದೇವರಿದ್ದಾರೆ. ವೇದವ್ಯಾಸ ದೇವರಿದ್ದಾಗ ವೇದವ್ಯಾಸ ದೇವರು ಹೇಗಿದ್ದಾರೆ ಅಂದರೆ ಮುಖದಲ್ಲಿ ಸ್ವಲ್ಪ ಚಿಂತೆಯನ್ನು ಇಟ್ಟುಕೊಂಡಂತೆ ಇದ್ದಾರಂತೆ. ನಾರದರಲ್ಲಿಗೆ ಬರ್ತಾ ಇದ್ದಾರೆ. ನಾರದರು ಬಂದು ಹೇಳುತ್ತಾರೆ, ಯಾಕೆ ನಿಮ್ಮ ಮುಖದಲ್ಲಿ ಚಿಂತೆ ಇದ್ದಂತೆ ಕಾಣ್ತಾ ಇದೆ? ಆವಾಗ ವೇದವ್ಯಾಸರು ಹೇಳುತ್ತಾರೆ, ನೀವೇ ಹೇಳಿ ಅದರ ಕಾರಣ. ಅದಕ್ಕಂದ್ರು ಅಯ್ಯ, ನೀವು ಮನುಷ್ಯರಾದವರಿಗೆ ವೇದಗಳು ತುಂಬ ರಾಶಿಯಾಗಿದ್ದರೆ, ಅರ್ಥ ಆಗದಿದ್ದರೆ ವೇದಗಳ ವಿಭಾಗ ಮಾಡಿದ್ದೀರ, ಆ ವೇದ ವಿಭಾಗ ಮಾಡಿ ವೇದಾರ್ಥಗಳನ್ನು ನಿರ್ಣಯ ಮಾಡಿದ್ದೀರ, ಅದಕ್ಕೆ ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ದೀರ, ನಂತರ ಪುರಾಣಗಳನ್ನು ರಚನೆ ಮಾಡಿದ್ದೀರ. ಇಷ್ಟು ಮಾಡಿದರೂ ಕೂಡ ಭಗವಂತನ ತತ್ವಜ್ಞಾನ ಇದ್ದದ್ದು ಇದ್ದ ಹಾಗೆ ಬಿಚ್ಚಿಟ್ಟು ಹೇಳಿಲ್ಲ. ಭಾರತಾದಿಗಳಲ್ಲಿ ಎಲ್ಲದರಲ್ಲೂ ಬಚ್ಚಿಟ್ಟು ಹೇಳಿದ್ದೀರ. ಹೇಳ್ತಾರೆ, ಯಥಾ ಧರ್ಮಾದಯ ಪ್ರೋಕ್ತ, ಆ ವಿಶೇಷವಾಗಿರತಕ್ಕಂಥ ಭಾರತದಲ್ಲಿ ಧರ್ಮ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳೋ ಹೊರದಲ್ಲಿ ಭಗವಂತನ ತತ್ವವಿಜ್ಞಾನ ಬಚ್ಚಿಟ್ಟು ಹೇಳಿದ್ದೀರ. ಜ್ಞಾನಿಗಳಾದವರಿಗೆ ಮಾತ್ರ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ, ಸಮಾನ ಜನರಿಗೆ ಆಗಲ್ಲ. ಆದ್ದರಿಂದ ಅಲ್ಲೇನು ತತ್ವಜ್ಞಾನ ಭಾರತದಲ್ಲಿದೆ ಅದನ್ನು ವಿಸ್ತಾರವಾಗಿ ಭಗವಂತನನ್ನು ಪಡೆಯಲಿಕ್ಕೆ ಬೇಕಾಗಿರತಕ್ಕಂಥ ಭಗವಂತನ ಮಹಾತ್ಮ್ಯ, ಅವನ ಕಥ, ಅವನಲ್ಲಿ ಭಕ್ತಿ ಬರಲಿಕ್ಕೆ ಮಾರ್ಗ, ಅದನ್ನು ಚೆನ್ನಾಗಿ ತಿಳಿಸಿಕೊಡಿ ಅಂತ ಹೇಳಿದಾಗ ಮತ್ತೂ ಒಂದು ವಿಷಯವನ್ನು ಹೇಳುತ್ತಾರೆ. ನಾನು ಹಿಂದೆ ಗಂಧರ್ವನಾಗಿದ್ದೆ, ಉಪಬರಹಣ ಅಂತ ನಮ್ಮ ಗಂಧರ್ವ. ಆ ಗಂಧರ್ವನಾಗಿ ನಾನು ಇರುವಾಗ ನನ್ನ ರೂಪ, ನನ್ನ ಒಳ್ಳೆ ಗಾನ ಮಾಡುವ ಶಕ್ತಿ, ಇದರಿಂದಾಗಿ ದೊಡ್ಡವರಿಗೆ ಅಪಮಾನ ಆಯಿತು, ದೊಡ್ಡವರಿಗೆ ಅಪಮಾನ ಆಯಿತು. ಅದನ್ನು ನೋಡಿ ವಿಶೇಷವಾಗಿ ಅವರು ಶಾಪ ಕೊಟ್ಟರು, ನೀನು ದಾಸೀಪುತ್ರನಾಗಿ ಹುಟ್ಟು. ಆ ಶಾಪದ ಫಲವಾಗಿ ನಾನು ದಾಸಿಯ ಮಗನಾಗಿ ಹುಟ್ಟಿದೆ. ಎಂಥ ದಾಸಿಯ ಮಗನಾಗಿ ಅಂದರೆ ಕಂಡ ಕಂಡ ದಾಸಿಯರ ಮಗನಾಗಿ ಅಲ್ಲ, ಚಾತುರ್ಮಾಸ್ಯ ಕಾಲದಲ್ಲಿ, ವ್ರತ ಕಾಲದಲ್ಲಿ ಜ್ಞಾನಿಗಳ ಸೇವಾ ಮಾಡತಕ್ಕಂಥ ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆಕೆ ನನ್ನನ್ನು ಬೆಳೆಸಿದ್ಲು. ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಜ್ಞಾನಿಗಳು ಬಂದರು, ಅವರ ಸೇವಾ ಮಾಡಲಿಕ್ಕೆ ತಾನು ಇದ್ದು ನನ್ನನ್ನು ಸೇವೆಯಲ್ಲಿ ತೊಡಗಿಸಿದ್ದು. ಆ ಜ್ಞಾನಿಗಳಾದವರು ಅನುಸಮಂ, ವಿಶೇಷವಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ, ಮೂರು ಹೊತ್ತಿನಲ್ಲಿ ಭಗವಂತನ ಕೀರ್ತನೆಯನ್ನು ಮಾಡುತ್ತಾ ಇದ್ದರು. ಅವರ ಬಾಯಿಯಿಂದ ಕೃಷ್ಣ ಕಥೆಗಳನ್ನು ಕೇಳ್ತಾ ಬಂದಿರತಕ್ಕಂತಹ ನನಗೆ ವಿಶೇಷವಾಗಿ ಜ್ಞಾನ ಹುಟ್ಟಿ ಬಂತು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನನಗೆ ಜ್ಞಾನ ಬಂತು, ಆ ಜ್ಞಾನದಿಂದಾಗಿ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡುತ್ತಾ ಇದ್ದೆ. ಅಂಥ ಚಿಂತನೆ ಮಾಡತಕ್ಕಂಥವನಿಗೆ ತಸ್ಯೈವಂ ಮೇ ಅನುರಕ್ತಸ್ಯ ಪ್ರಶ್ರಿತಸ್ಯ ಹತೈನ ಸಹ ಶ್ರದ್ಧಧಾನಸ್ಯ ಬಾಲಸ್ಯ ದಾಂತಸ್ಯ ಅನುಜಸ್ಯ. ಆ ದೊಡ್ಡವರ ಸೇವಾ ಮಾಡತಕ್ಕಂಥ ಆ ನನಗೆ ಹತೈನ ಸಹ ಅವರ ಸೇವಾ ಮಾಡಿ ಆ ಸೇವಾದಿಂದಾಗಿ ಎಲ್ಲ ಪಾಪ ಕಳ್ಕೊಂಡ ನನಗೆ ಅವರೆಲ್ಲರೂ ಕೂಡ ಜ್ಞಾನಂ ಮುಖ್ಯತಮಂ ಎತ್ತದ್ ಸಾಕ್ಷಾತ್ ಭಗವದೋಹಿತಂ ಅನ್ವಭೋಚನ್ ಗಮಿಷ್ಯಂತಹ ಧ್ರುವಯ ದೀನವಸರಾಹ. ಆ ಜ್ಞಾನಿಗಳಾದಂಥ ಮಹಾನುಭಾವರು ಹೊರಟು ಹೋಗ್ತಾ ಹೋಗ್ತಾ ನನಗೆ ಭಗವಂತನ ನೋಡಲಿಕ್ಕೆ ಬೇಕಾದ ತತ್ವಜ್ಞಾನವನ್ನು ಹೇಳಿಕೊಟ್ಟಯ್ಯ, ಹೇಳಿಕೊಟ್ಟು ತದನಂತರ ಅವರು ಹೊರಟು ಹೋಗ್ತಾ ಇದ್ದಾರೆ. ನಾನು ಭಗವಂತನನ್ನೇ ಚಿಂತನೆ ಮಾಡುತ್ತಾ ಬಂದರ ಹೇಳುತ್ತಾ ಇದ್ದಾರೆ. ಭಗವಂತನೇ ಚಿಂತನೆ ಮಾಡುವಾಗ ಅವರ ಬಾಯಿಯಿಂದ ತತ್ವಜ್ಞಾನವನ್ನು ಪಡೆದಂತಹ ನನಗೆ ನನ್ನ ತಾಯಿ ಒಬ್ಬಳಿದ್ದು. ಒಂದು ದಿವಸ ರಾತ್ರಿ ಹೊತ್ತಿನಲ್ಲಿ ಆಕಳ ಹಾಲನ್ನು ಹಿಂಡಲಿಕ್ಕೆ ಹೋಗಿ ಸರ್ಪ ಕಚ್ಚಿ ಸತ್ತು ಹೋದರು. ನಾನಂದುಕೊಂಡೆ ತಾಯಿ ಹೋದದ್ದು ನನಗೆ ದುಃಖ ಆಗಲಿಲ್ಲ, ಭಗವಂತನೇ ದೂರ ಮಾಡಿದ ಇದ್ದ ಬಂಧವನ್ನು ಅಂತ ತಿಳ್ಕೊಂಡು ನಾನು ಭಗವಂತನನ್ನು ಹುಡುಕ್ತಾ. ಏನಾಗುತ್ತೆ, ಜ್ಞಾನ ಇದೆ,